सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं गृहयमहममेयं धियमम्नायगेयं सदयमसदजेयं श्रीसहायं भजेयं वेदव्यासगुणावासविद्याधीशसतं वश मां निराशं गतक्लेशं कुर्वनाशं हरेनिशम् लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामि क्षणं लक्षवित्तदात्रीं कटाक्षतः सत्सङ्घमानससरोवरमध्यवर्ती कृष्णाङ्घ्रिचारुकमलार्पितचित्तवृत्तिः शास्त्रातिमञ्जुपदरञ्जितरम्यसंसदास्माकहृत्सरसिजेस्तु समध्वहंसः तपोविद्याविरक्त्यादिसद्गुणौघाकरानहम् वादिराजगुरून्वन्दे हयग्रीवदयाश्रयान् चित्रैपदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनस्सते पित्रे मात्रे च मित्राय विश्वेशगुरवे नतिः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचलं हि परितः संयोज्य सूत्राहिपम् सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धां बुधिः स्वीयानाम् अमृतं प्रयच्छति समां पयाद्गुणोद्यन्मणिः ಶ್ರೀಕೃಷ್ಣ ಗೋಪಿಕಾಸ್ತ್ರೀಯರೊಟ್ಟಿಗೆ ವಿಹಾರವನ್ನ ಮಾಡ್ತಾ ಇದ್ದಾನೆ. ವೃಂದಾವನದ ಮಧುರವಾದ ಪ್ರದೇಶಗಳಲ್ಲಿ ಕೃಷ್ಣನ ರಾಸಲೀಲೆಯನ್ನು ವಾದಿರಾಜರು ಸುಂದರವಾಗಿ ವರ್ಣಿಸ್ತಾ ಇದ್ದಾರೆ. 27 ಗೋಪಿಕಾಸ್ತ್ರೀಯರು ಕೇಳ್ತಾರಂತೆ ಕೃಷ್ಣನನ್ನ, ಕೃಷ್ಣ ನೀನ್ ಯಾಕೆ ನಮ್ಮನ್ನು ಬಿಟ್ಟು ಹೋದಿ, ಇಷ್ಟೊತ್ತು ನೀನು ಇಲ್ಲಿ ಇದ್ದವ, ನೀನ್ ಯಾಕೆ ಬಿಟ್ಟು ಹೋದಿ ನಮ್ಮನ್ನ ಈ ನಡುರಾತ್ರಿಯಲ್ಲಿ, ಈ ಅವಲಯರನ್ನೆಲ್ಲ ಬಿಟ್ಟು ಹೊರಟೋದಿಲ್ಲ ನೀನು, ಎಂಥ ನಿರ್ದಯ ನೀನು, ಹೇಗೆ ಹೋದಿ ನೀನು ಅಂತ ಕೃಷ್ಣನನ್ನು ಕುರಿತು ಗೋಪಿಕಾಸ್ತ್ರೀಯರು ಕೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಬೇಟೆಗೆ ಅಂತ ಹೋದೆ. ಅದಕ್ಕೆ ಗೋಪಿಕಾಸ್ತ್ರೀ ಜ್ವರ ನಗ್ತಾ ಇದ್ದಾರೆ, ಏನು ಬೇಟೆಗೆ ಹೋದಿ ಅಂತ ಹೇಳ್ತಾ ಇದ್ದಿ ಕೃಷ್ಣ. ಬೇಟೆಗೆ ಹೋದವ ಒಂದಾದ್ರ ಬೇಟೆನ ತೆಗೆದುಕೊಂಡು ಬರಬೇಕೋ ಬೇಡವ, ನೀನು ಖಾಲಿ ಕೈಯಿಂದ ಬರ್ತಾ ಇದ್ದಿ, ಬೇಟೆಗೆ ಹೋದೆ ಅಂತ ಎಷ್ಟು ಸುಳ್ಳು ಹೇಳ್ತಾ ಇದ್ದಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ ನಾನು ಬೇಟೆಗೆ ಅಂತ ಹೋದೆ, ಸಿಂಹಗಳನ್ನ ಹಾಗೆ ಅನೇಕ ಪ್ರಾಣಿಗಳನ್ನ ಬೇಟೆಯಾಡೋಣ ಅಂತ ಹೋದೆ, ಆದ್ರೆ ಯಾವುದನ್ನ ಬೇಟೆ ಆಡ್ಲಿಕ್ಕೆ ನನಗಾಗಲಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ, ನಾನು ಹೋದೆ ದಾರಿಯಲ್ಲಿ ಹೋಗ್ತಾ ಇದ್ದ ಹಾಗೆ ನನಗೆ ಒಂದು ಕಾಡು ಹಂದಿ ಸಿಗ್ತಾ ಇತ್ತು, ನಾನು ಬಾಣ ಹೊಡಿದೆ ಅದಕ್ಕೆ, ಕಾಡು ಹಂದಿ ನೀನು ಹೊಡೆಯೋಣ ಅಂತ ಬಾಣ ಹೊಡಿದೆ. ಹುಡಿದ ಅಕ್ಷಣ ಅವಾಗ ನೋಡ್ತಾ ಇದ್ದೇನೆ ಅದು ಸೂಕರ ವರಾಹ, ನಂದು ಇನ್ನೊಂದು ರೂಪ ವರಾಹ ಅಲ್ವಾ, ನನ್ನ ಸಾಜಾತ್ಯ ಇದೆ ಅದರಲ್ಲಿ, ನನ್ನ ಆ ಪಕ್ಷಕ್ಕೆ ಬರುವಂಥದ್ದು, ಆದ್ದರಿಂದ ನನಗೆ ವರಾಹ ಅವತಾರ ಇರೋದ್ರಿಂದ ವರಾಹವನ್ನು ನೋಡಿ ನನಗೆ ಹೊಡಿಲಿಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಬಿಟ್ಟೆ. ಹಾಗೆ ಮುಂದಕ್ಕೆ ಹೋದರೆ ಅಲ್ಲಿ ಇನ್ನೊಂದು ಸಿಗ್ತಾ ಇದೆ, ಸಿಂಹ ಸಿಕ್ತು, ಸಿಂಹ ಸಿಕ್ಕರಾಗ ಅದು ಅದೇ ಹಣೆ ಬಾರ, ಸಿಂಹವನ್ನು ಹೊಡೆಯೋಣ ಅಂತ ಹೋದ್ರೆ ಸಿಂಹ ನನಗೆ ನರಸಿಂಹ ಅವತಾರ ಇದೆ ಆದ್ದರಿಂದ ಸಿಂಹವನ್ನು ಹೊಡಿಲಿಕ್ಕಾಗಲಿಲ್ಲ. ಹೀಗೆ ಸಿಂಹವನ್ನ ವರಾಹವನ್ನ ಯಾವುದನ್ನು ಕೂಡ ಬೇಟೆಯಾಡಲಿಕ್ಕಾಗಲಿಲ್ಲ. ನಿನಗೆ ಸಿಂಹ ವರಾಹ ಎರಡು ಪ್ರಾಣಿ ಬಿಟ್ಟು ಬೇರೆ ಯಾವ ಪ್ರಾಣಿನೇ ಸಿಗಲಿಲ್ವಾ ಅಂತ ಮತ್ತೆ ಗೋಪಿಕಾಸ್ತ್ರೀ ಕೇಳ್ತಾ ಇರ್ತಾರೆ. ಇಲ್ಲ, ಕಾಡಿನಲ್ಲಿ ಬೇಕಾದಷ್ಟು ಪ್ರಾಣಿಗಳಿತ್ತು, ನಾನು ಅಲ್ಲಿ ಹೋಗ್ತಾ ಇದ್ದಂಗೆ ಮೊಲ ಓಡ್ತಾ ಇತ್ತು. ಓಡುವ ಮೊಲವನ್ನು ಬೇಟೆಯಾಡೋದಂದ್ರೆ ಒಳ್ಳೆ ಹುರುಪು ಬೇಟೆಗಾರರಿಗೆ. ಆ ಮೊಲವನ್ನು ಬೇಟೆಯಾಡೋಣ ಅಂತ ಹೊರಟೆ. ಮೊಲವನ್ನು ಬೇಟೆಯಾಡೋಣ ಅಂತ ಹೋಗಿ ಮೊಲಕ್ಕಿನ್ನೇನು ಬಾಣ ಬಿಡಬೇಕಂತ ಹೊರಟೆ. ಆಗ ಒಂದು ಅನ್ನಿಸ್ತು, ಮೊದಲೇ ಅಹಂಕಾರದಿಂದ ಮೇಲೆದ್ದು ಕುಣಿತಾ ಇದ್ದಾನೆ ಚಂದ್ರ, ಅದರಲ್ಲಿ ಅಹಂಕಾರ ಸ್ವಲ್ಪ ಕಮ್ಮಿ ಆಗಲಿಕ್ಕೆ ಕಾರಣ ಮಧ್ಯದಲ್ಲಿ ಒಂದು ಕಳಂಕ ಇದೆ. ಯಾವುದೋ ಚಂದ್ರನ ಕಳಂಕ, ಚಂದ್ರನಲ್ಲಿ ಒಂದು ಕಳಂಕ ಇದೆ. ಆ ಕಳಂಕ ಅಂದರೆ ಅದನ್ನ ಮೊಲ ಅಂತ ಕರಿತಾ ಇದ್ದಾರೆ. ಅಂತಹ ಮೊಲ ರೂಪ ಅಂತಹ ಕಳಂಕ ಇರೋದ್ರಿಂದ ಚಂದ್ರನಲ್ಲಿ ಸ್ವಲ್ಪ ಅಹಂಕಾರ ಕಮ್ಮಿ ಆಗಿದೆ. ನಾ ಇನ್ನೇನಾದ್ರೂ ಮೊಲವನ್ನು ಸಂಹಾರ ಮಾಡಿಬಿಟ್ಟೆ ಅಂತಂದ್ರೆ ಅವಾಗ ಆ ಕಳಂಕನು ಹೋಗುತ್ತೆ, ಇನ್ನಷ್ಟು ಅಹಂಕಾರ ಮುಗಿಲಿಗೆ ಇರುತ್ತೆ, ಅದಕ್ಕೋಸ್ಕರ ಬೇಡ ಅಂತ ಮೊಲವನ್ನು ಬೇಟೆ ಆಡ್ಲಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸಾಧಾತ್ತೇನ ವರಾಹ ಸಿಂಹ ನಿವಹಂ ಸಾಮ್ಯೇನ ತೇ ಚಕ್ಷುಷೋಹ ಸಾರಂಗಂ ವಿಧುಗರ್ವ ಶಂಖ್ಯ ಪಿಶಶಾನ್ ನಾನಾ ಶಿಖಂಡಿ ವ್ರಜಂ. ಇನ್ನ ಜಿಂಕೆಗಳು ಸಾರಂಗ ಸಿಕ್ತು, ಅಲ್ಲಿ ಜಿಂಕೆ ಓಡ್ತಾ ಇತ್ತು, ಜಿಂಕೆಯನ್ನು ಬೇಟೆಯಾಡೋಣ ಅಂತ ಅಟ್ಟಿಸ್ಕೊಂಡು ಹೋದೆ. ಬಹಳ ದೂರಕ್ಕೆ ಹೋದಾಗ ಜಿಂಕೆ ಇನ್ನೇನು ಹತ್ತಿರವಾದಾಗ ಜಿಂಕೆ ಒಮ್ಮೆ ತಿರುಗಿ ನೋಡ್ತು. ತಿರುಗಿ ನೋಡಿದ ಕ್ಷಣ ಆ ಜಿಂಕೆಯ ಕಣ್ಣನ್ನು ನೋಡಿದೆ ನಾನು. ಜಿಂಕೆ ಕಣ್ಣನ್ನು ನೋಡಿದೆ ನಿನ್ನ ನೆನಪಂತ ನನಗೆ, ನಿನ್ನ ಕಣ್ಣು ಕೂಡ ಜಿಂಕೆ ಕಣ್ಣಿನ ಹಾಗೆ ಇದೆ. ನಿನ್ ನೆನಪಂತು, ನಿನ್ ನೆನಪಿನಲ್ಲಿ ಬಾಣ ಹಿಡ್ಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ಟೆ. ಜಿಂಕೆ ತಪ್ಪಿಸ್ಕೊಂಡು ಓಡೋಯ್ತು, ಜಿಂಕೆಯನ್ನು ಬೇಟೆ ಆಡ್ಲಿಕ್ಕಾಗಲಿಲ್ಲ ಅಂತ ಕೃಷ್ಣ ಜಾಣಮೆಯನ್ನು ಉತ್ತರ ಕೊಡ್ತಾ ಇದ್ದಾನೆ. ಇನ್ನ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನವಿಲು ನರ್ತನ ಮಾಡ್ತಾ ಇತ್ತು. ನಾನು ಆ ನವಿಲನ್ನು ಬೇಟೆ ಆಡೋಣ ಅಂತ ಹೋದೆ, ಆದ್ರೆ ನವಿಲನ್ನು ಬೇಟೆ ಆಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಗೊತ್ತಾ? ನಾಮ್ನಾ ಶಿಖಂಡಿ ವ್ರಜಂ. ನವಿಲಿಗೆ ಮತ್ತೊಂದು ಹೆಸರು ಮಯೂರ ಅಂತ ಕರೀತಾರೆ, ಶಿಖಂಡಿ ಅಂತ ಕರೀತಾರೆ ಅದನ್ನ. ಶಿಖಂಡ ಅಂತಂದ್ರೆ ಅದರ ಬರಿಹಿ ಏನಿರ್ತದೆ, ನವಿಲು ಗರಿ, ಅದಕ್ಕೆ ಶಿಖಂಡ ಅಂತ ಕರೀತಾರೆ. ಶಿಖಂಡಿ ಅಂತಂದ್ರೆ ನವಿಲು, ನವಿಲಿಗೆ ಶಿಖಂಡಿ ಅಂತ ಹೆಸರು. ಅದು ಶಿಖಂಡಿ ನೋಡು, ಶಿಖಂಡಿಯನ್ನು ಬೇಟೆಯಾಡಿದ್ರೆ ಏನಪ್ಪ, ಏನು ಕಾಡಿಗೆ ಹೋಗಿದ್ದಲ್ಲ, ಇಲ್ಲ ಬೇಟೆಯಾಡ್ಲಿಕ್ಕೆ ಹೋಗಿದ್ದು, ಏನು ಬೇಟೆಯಾಡ್ಕೊಂಬಂದಿ? ಶಿಖಂಡಿಯನ್ನು ಬೇಟೆಯಾಡ್ಕೊಂಬಂದಿ. ಎಂತಹ ಮಹಾನುಭಾವನಪ್ಪ ನೀನು, ಪುರುಷನೇನು, ಶಿಖಂಡಿಯನ್ನು ಬೇಟೆಯಾಡ್ಕೊಂಬಂದಿ ಅಂತ ನಾಳೆ ತಮಾಷೆ ಮಾಡಬಾರ್ದಲ್ವಾ ಅನ್ನೋ ದೃಷ್ಟಿಯಿಂದ ನಾನು ಮಯೂರವನ್ನ ನವಿಲನ್ನ ಬೇಟೆಯಾಡ್ಲಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನನ್ನ ಶಿಖಂಡಿ ವ್ರಜಂ ತತ್ಪುಷ್ಪಾಂಚಿತ ಕೇಶ ಹಸ್ತ ತುಲಯ ಸಂತಜ್ಞ ಸಖ್ಯಾಗಮಂ ಕೃತ್ವಾ ತದ್ದುರಿತೇ ಮೃಗಕ್ಷಿ ಮೃಗಯಾಂ ಇತ್ಯಾಲಪಂ ಪಾತ್ವಸೌ. ಹೀಗೆ ತನ್ನ ಮಾತುಗಾರಿಕೆಯನ್ನ ಕೃಷ್ಣ ಎಲ್ಲರನ್ನ ಗೆಲ್ಲುವಂತಹ ಕೃಷ್ಣ ನಮ್ಮನ್ನು ಕೂಡ ರಕ್ಷಿಸಲಿ, ನಮಗೆ ಒಳ್ಳೆ ಜಾಣ್ಮೆಯನ್ನು ಕೊಡಲಿ ಅಂತ ರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತಾರೆ, ಹೌದು ಕೃಷ್ಣ, ನೀನು ಬೇಟೆ ಆಡ್ಲಿಕ್ಕೆ ಅಂತ ಹೋದಿ, ಬೇಟೆ ಆಡ್ಲಿಲ್ಲ, ಯಾಕೆ ಆಡ್ಲಿಲ್ಲ, ಅದಕ್ಕೇನೋ ಕಾರಣ ಕೊಟ್ಟಿ, ನೀನ್ ಯಾಕೆ ಬಿಟ್ಟು ಹೋಗಿದ್ದೆ ಯಾಕೆ, ನಾವಿಲ್ಲೇ ಎಷ್ಟು ಜನ ಇರಬೇಕಾದ್ರೆ ನಮ್ಮನ್ನು ಯಾಕೆ ಬಿಟ್ಟು ಹೋದಿ ನೀನು ಅಂತ ಕೇಳಿದಾಗ ಅವ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ. ಕಸ್ಮನ್ನಾಥ ವಿಹಾಯನಸ್ತಮಗಮಃ. ಕೃಷ್ಣ ನಮ್ಮನ್ನು ಯಾಕೆ ಬಿಟ್ಟು ಹೋಗ್ತಾ ಇದ್ದಿ, ಕಸ್ಮಾತ್ ಅಗಮಃ, ಯಾಕೆ ನಮ್ಮನ್ನು ಬಿಟ್ಟು ಹೋದಿ ಎಂದು ಕೇಳ್ತಾ ಇದ್ದಾರೆ. ಕೃಷ್ಣ ಉತ್ತರ ಕೊಡ್ತಾನೆ, ಕರ್ತುಂಭವನ್ ಮಾರ್ಗಣ, ನಿಮ್ ಹುಡುಕಾಟದಲ್ಲಿ ನಾನು ಹೋದೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಲ್ಲ, ನಾವೆಲ್ಲ ಇಲ್ಲೇ ಇದ್ದಿಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ,
ವೃಕ್ಷಾಭ್ಯಂತರವರ್ತಿ ಚಂದ್ರ ಮಹಸೋ ಯುಷ್ಮನ್ ಶುಕೌಘಾಕ್ಷರಾತ್ ಯುಷ್ಮನ್ ಮಂಜು ಗಿರ ಪಿಕೋದೆ ಪಿಕೋಘನೆ ನದಾನ್ ಮುಗ್ಧಾಭವತ್ ಸುಸ್ವರಾನ್ ಅಜ್ಞಾತ್ವ ಪೃಥಗಿತ್ಯುದೀರ ಶಮಯನ್ ಸೌಖ್ಯಂ ಸದ್ಯಾನ್ ಮಮ. ನಾನು ಆ ಕಡೆ ನೋಡ್ತಾ ಇದ್ದಲ್ಲಿ ಏನೋ ಧ್ವನಿ ಕೇಳಿಸ್ತು. ಧ್ವನಿ ಕೇಳಿಸಿದಾಗ ಅದ್ಯಾರೋ ನೀನು ರಾಧಾಬಾಯಿಯೋ ಅಥವಾ ಮತ್ತೊಬ್ಬಳು ಯಾರೋ ಕೂಗ್ತಾ ಇದ್ದಾರೆ ಅಂತ ನಾನು ಅಲ್ಲಿ ತಿರುಗಿ ಹೋದೆ. ನಾನು ಹೆಜ್ಜೆ ಹಾಕಿದೆ ಅಲ್ಲಿ ತನಕ ಹೋದೆ. ಅಲ್ಲಿ ನೋಡಿದರೆ ಅದೇನಾಗಿತ್ತು ಅಂದ್ರೆ, ಎಲ್ಲೋ ಗಿಡದ ಸಂದಿಯಲ್ಲಿ ಕುಳಿತುಕೊಂಡು ಕೋಗಿಲೆ ಕೂಗ್ತಾ ಇತ್ತು. ಆ ಕೋಗಿಲೆಯ ಧ್ವನಿಯನ್ನ ಮತ್ತೊಂದು ಕಡೆ ಎಲ್ಲೋ ಗಿಣಿಯ ಧ್ವನಿಯನ್ನ ಕೇಳಿ ನಿಮ್ಯಾರದೋ ಧ್ವನಿ ಅಂತ ಅಂದುಕೊಂಡು ನಾನು ಅಲ್ಲಿಗೆ ಹೋದೆ. ಆದ್ರೆ ಆಮೇಲೆ ನೋಡಿದ್ರೆ ನಾನು ಭ್ರಮೆಗೊಳಗಾಗಿದ್ದೆ. ಹೀಗೆ ಮುಂದಕ್ಕೆ ಹೋದೆ, ಅಲ್ಲಿ ಮುಂದಕ್ಕೆ ಹೋದ ಒಂದು ಬೇಟೆಗೆ ಅಂತ ಕೊನೆಗೆ ಹೋಗಿ ಬೇಟೆ ಆಡ್ಲಿಕ್ಕೆ ಅಂತ ಹೋಗಿ ಕೈ ಬಿಟ್ಕೊಂಡು ಬಂದಿದ್ದೇನೆ ಅಂತ ಕೃಷ್ಣ ಹೀಗೆ ಅವರನ್ನ ಒಳ್ಳೆಯ ಮಾತುಗಳಿಂದ ಅವರನ್ನ ಮೋಡಿಗೊಳಿಸ್ತಾ ಇದ್ದಾನೆ. ಅಂತಹ ಕೃಷ್ಣ ನಮ್ಮನ್ನು ರಕ್ಷಿಸಲಿ ಅಂತ ರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೌಖ್ಯಂಸ ದದ್ಯಾನ್ನಮ, ಅಂತ ಭಗವಂತ ನಮಗೆ ಸುಖವನ್ನು ನೀಡಲಿ, ಆನಂದವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ರಾಜರು ಬೃಂದಾವನದಲ್ಲಿ ನಡೆಯುವ ರಾಸಲೀಲೆಯನ್ನ ವರ್ಣನೆ ಮಾಡ್ತಾ ಹೇಳ್ತಾರೆ. ಕೃಷ್ಣನಿಗೆ ರಾಸಲೀಲೆ ಅಪರಾಧ ಅಲ್ಲ, ನಿನ್ನೆ ಕೆಲವು ಕಾರಣಗಳಿಂದ ನಾವು ನೋಡಿದ್ದೇವೆ. ರಾಜರೊಂದು ಸೊಗಸಾಯಿ ಒಂದು ಶ್ಲೋಕದಲ್ಲಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಸ್ನಾತ ಸೌಂದರ್ಯ ನತ್ಯಂ ಪರಿಹೃತ ವಸನಃ ಗೋಪಿಕಾಲೇಪನ ಶ್ರೀಹಿ ವಕ್ಷೋ ಜಬ್ಜಾಸನಸ್ಥಃ ಕೃತವನ ವಸತಿ ಹಾರಮಾಲಾ ಕರಗ್ರಹ ಬಿಭ್ರತ್ ಕೇಶೌ ಘಕಾಶಾನಧರ ಜನಿಪಯೋ ಮಾತ್ರ ವೃತ್ತಿರವಿ ನಿದ್ರಹ ಪೃಷ್ಠ ಶ್ರೀ ವಿಠಲೋಸೋ ಜೇತಿ ಮುನಿಗಣಂ ಜಾರವರ್ತ ಕೃತಸ್ಯ. ಕೃಷ್ಣನಿಗೆ ಜಾರ ಎಂಬುವ ವಾರ್ತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಜಾರ ಅಲ್ಲ, ಯಾಕೆ
ಅವನು ಮುನಿಗಳನ್ನ ಜಯತಿ, ಅವನು ಮುನಿಗಳನ್ನ ಗೆದ್ದಿದ್ದಾನೆ ಅಂತ. ಕೃಷ್ಣ ಮಾಡಿದ ರಾಸಲೀಲೆಯನ್ನ ವಾದರಾಜರು ಇದನ್ನು ತಪಸ್ ಮುನಿಗಳ ತಪಶ್ಚರ್ಯೆ ಅಂತ ರಾಜರ ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಸೌಂದರ್ಯ ನದಿಯಲ್ಲಿ ಮಿಂದ ಕೃಷ್ಣ ಕಾಡಿನಲ್ಲಿ ತಿರುಗಾಡ್ತಾ ಅಲ್ಲಿ ಅಲಿತಾ ಇದ್ದಾನಂತ. ಅದನ್ನು ತಪಸ್ಸು, ತಪಸ್ಸನ್ನು ಮಾಡ್ತಾ ಇದ್ದಾನೆ ಕೃಷ್ಣ ಅಂತ ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ದರ್ಭೆಯನ್ನ ಋಷಿಗಳು ಹಿಡಿದುಕೊಂಡು ಮೈಗೆಲ್ಲ ಆಲೇಪನಗಳನ್ನು ಹಚ್ಚಿಕೊಂಡು ಅವರು ಗೋಪಿಚಂದ್ರನ ಹಚ್ಚಿಕೊಳ್ತಾರೆ, ಕೃಷ್ಣ ಸ್ವಲ್ಪ ಆಲೇಪನಗಳನ್ನು ಹಚ್ಚಿಕೊಂಡಿದ್ದ. ಹಾಗೆ ಇದ್ದುಕೊಂಡು ಕೃಷ್ಣ ಮಾಡಿದ ಲೀಲೆ ಅದು ಮುನಿಗಳ ತಪಸ್ಸನ್ನ ಗೆಲ್ಲುವಂತೆ ಇತ್ತು ಅಂತ ರಾಜರು ಚಿಂತನೆ ಮಾಡ್ತಾ ಇದ್ದಾರೆ. ಹೀಗೆ ಅದನ್ನ ಸೊಗಸಾಗಿ ವರ್ಣನೆ ಮಾಡ್ತಾ ಕೃಷ್ಣ ಕಾಮಾದಿ ವಿದೂರ ಅಂತ ಅನ್ನೋದನ್ನ ಅವರು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಹೀಗೆ ಭಗವಂತನ ಮಹಿಮೆಯನ್ನು ಹೇಳ್ತಾ ಆ ವೃಂದಾವನವನ್ನ ಸ್ತೋತ್ರ ಮಾಡ್ತಾ ಈ ವೃಂದಾವನ ನಮಗೆ ಆನಂದವನ್ನ ಕೊಡಲಿ. ಕೃಷ್ಣಾಂಘ್ರಂಬುಜ ಲಕ್ಷ್ಮ ಲಕ್ಷಮಖಿಲಂ ಯತ್ರ ಸ್ಥಲಂ ಸಾಚಲಂ ಸಸ್ತ್ರೀಕಾ ಮುನಯಶ್ಚ ಪಕ್ಷಿ ಹರಿಣಿ ಹರ್ಯಕ್ಷ ವೃಕ್ಷಾದಯ ಯತ್ಪಾಥಸ್ವರ ಸಿಂಧು ಸಿಂಧು ಮಹಿತಂ ಯಸ್ಮಿನ್ ವ್ರಜ ಸ್ತ್ರೀವಶಂ ಶ್ರುತ್ಯಂತಾಂತರಿತಂ ಮಹತ್ಪರಮದೋ ವೃಂದಾವನಂ ಸ್ಯಾನ್ಮುದೇ. ವೃಂದಾವನ ನಮಗೆ ಆನಂದವನ್ನ ಕೊಡಲಿ ಎಂತಹ ವೃಂದಾವನ. ಯಾವ ವೃಂದಾವನದಲ್ಲಿ ಕೃಷ್ಣಾಂಘ್ರೆಂಬುಜ ಲಕ್ಷ್ಮ ಲಕ್ಷಮಖಿಲಂ, ಎಲ್ಲಿ ನೋಡಿದಲ್ಲಿ ಕೃಷ್ಣನ ಪಾದಚಿಹ್ನೆ ಕಂಡು ಬರುತ್ತಾ ಇದೆ. ಕೃಷ್ಣ ಸಂಚಾರ ಮಾಡಿದ ಕೃಷ್ಣ ವಿಹರಿಸಿದಂತಹ ಭೂಮಿ ಅಲ್ಲಿ ನೋಡಿದಲ್ಲೆಲ್ಲ ಶಂಖ ಚಕ್ರ ಅದೆಲ್ಲ ಚಿಹ್ನೆಗಳು ಕಂಡು ಬರ್ತಾ ಇದೆ. ಅಂತಹ ಭಗವಂತನ ಪಾದ ಚಿಹ್ನೆ ಎಲ್ಲಿ ನೋಡಿದಲ್ಲೂ ಕೂಡ ಕಂಡು ಬರ್ತಾ ಇದೆ. ಅಂತಹ ಶ್ರೇಷ್ಠವಾದ ವೃಂದಾವನ ರಾಯರು ಇವತ್ತು ತಿರುಗಾಡಿದ ಭೂಮಿ ಅಂತ ನಾವು ಯಾವುದನ್ನ ತಿಳಿದುಕೊಂಡಿದ್ದೇವೆ ಅಲ್ಲೇ ನಾವು ಎಂತಹ ಶ್ರೇಷ್ಠವಾದ ಸ್ಥಳ ಅಂತ ನಾವು ಯಾವುದನ್ನ ಚಿಂತನೆ ಮಾಡ್ತಾ ಇದ್ದೇವೆ. ಕೃಷ್ಣ ವಿಹರಿಸಿದಂತಹ ಭೂಮಿ, ಕೃಷ್ಣ ಸಂಚಾರ ಮಾಡಿದಂತಹ ಭೂಮಿ, ಅಂತಹ ಶ್ರೇಷ್ಠವಾದಂತಹ ಭೂಮಿ ಅದು. ಕೃಷ್ಣಾಂಘ್ರಂಬುಜ ಲಕ್ಷ್ಮ ಲಕ್ಷ್ಯಮಖಿಲಂ ಯತ್ರ ಸ್ಥಲಂ ಸಾಚಲಂ, ಆ ಗೋವರ್ಧನ ಗಿರಿ, ಆ ವೃಂದಾವನ, ಯಮುನೆಯ ದಡ, ಅದೆಲ್ಲವೂ ಕೂಡ ಕೃಷ್ಣ ವಿಹರಿಸಿದಂತಹ ಸುಂದರವಾದ ತಾಣ. ಅಲ್ಲಿಯ ಜನತೆ, ಅಲ್ಲಿಯ ಪಕ್ಷಿಗಳು, ವೃಕ್ಷಗಳು, ಪಶುಗಳು, ಹಾಗೆ ಸ್ತ್ರೀಯರು ಎಲ್ಲರೂ ಕೂಡ ಮುನಯ ಸಸ್ತ್ರೀಕಾಹ ಮುನಯಶ್ಚ ಪಕ್ಷಿ ಹರಿಣಿ ಹರ್ಯಕ್ಷ ವೃಕ್ಷಾದಯ, ಅಲ್ಲಿರುವಂತಹ ವೃಕ್ಷಗಳು ಪಕ್ಷಿಗಳು ಎಲ್ಲರೂ ಕೂಡ ಸಾಕ್ಷಾತ್ ದೇವತೆಗಳು, ಮುನಿಗಳು, ಸಾಮಾನ್ಯರಾದಂಥವರಲ್ಲ. ಅಂತಹ ದೇವತೆಗಳು ಸಂಚಾರ ಮಾಡಿದ ಭೂಮಿ ಅದು, ಅಂತಹ ವೃಂದಾವನ ಅವರಿಗೆ ಆನಂದಕ್ಕೆ ಕಾರಣವಾದಂತಹ ಭೂಮಿ. ಭಗವಂತನ ಲೀಲೆಯನ್ನು ಅಲ್ಲಿ ನಿಂತುಕೊಂಡು ಪಕ್ಷಿಯ ರೂಪದಲ್ಲಿಯೋ ಅಥವಾ ಮೃಗಗಳ ರೂಪದಲ್ಲಿಯೋ ದೇವತೆಗಳು ನೋಡಿ ಆನಂದನ ಪಟ್ಟಿದ್ದಾರೆ. ಅಂತಹ ಭೂಮಿ, ಅಂತಹ ಶ್ರೇಷ್ಠವಾದ ವೃಂದಾವನ. ಯತ್ಪಾಥಃ ಸುರ ಸಿಂಧು ಸಿಂಧು ಮಹಿತಂ, ಯಾವ ಯಮುನೆಯ ಜಲ ಅದು ಕಕ್ಷಾ ತಾರತಮ್ಯದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಯಮುನಾ ನದಿ ಗಂಗಾ ನದಿಗಿಂತ ಬಹಳ ಕೆಳಗೆ ಬರ್ತಾಳೆ, ಗಂಗೆಗಿಂತ ಕೆಳಗಡೆ ಯಮುನಾ ನದಿ. ಆದರೆ ಕೃಷ್ಣ ವಿಹರಿಸಿದ ಭೂಮಿ ಆದ್ದರಿಂದ ಆಗ ಯಮುನೆ ಹೇಗಾಗಿತ್ತು ಅಂದ್ರೆ ಗಂಗಾ ನದಿ ಎಲ್ಲ ಗಂಗಾಪತಿ ಸರಿತ್ಪತಿ ಸಮುದ್ರನು ಕೂಡ ಅದನ್ನು ತಲೆ ಮೇಲೆ ಹತ್ತು ಕುಣಿತಾ ಇದ್ದಾನಂತ. ಯಾಕೆಂದ್ರೆ ಭಗವಂತ ವಿಹರಿಸಿದಂತಹ ಜಲ ಅಂತ. ಯತ್ಪಾಥಃ ಸುರ ಸಿಂಧು ಸಿಂಧು ಮಹಿತಂ, ಅಂತಹ ಶ್ರೇಷ್ಠವಾದ ವೃಂದಾವನಂ ಸ್ಯಾನ್ಮುದೇ, ಅಂತಹ ವೃಂದಾವನ ನಮಗೆ ಶ್ರುತ್ಯಂತಾಂತರಿತಂ, ವೇದಗಳಿಂದ ಕೊಂಡಾಡಲ್ಪಟ್ಟಂತಹ ಶ್ರೇಷ್ಠವಾದಂತಹ ವೃಂದಾವನ ನಮಗೆ ಮಂಗಳವನ್ನುಂಟು ಮಾಡಲಿ, ನಮಗೆ ಆನಂದವನ್ನು ಕೊಡಲಿ ಅಂತ ಆ ವೃಂದಾವನವನ್ನ, ಆ ವೃಂದಾವನದಲ್ಲಿರುವ ಅನೇಕ ಪ್ರದೇಶಗಳನ್ನ ರಾಜರು ಸ್ತೋತ್ರ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾರೆ. ಹೀಗೆ ಕೃಷ್ಣನ ವಿಹಾರ ಭೂಮಿ ಅದು ನಮಗೆ ಅನುಗ್ರಾಹಕವಾದಂತಹ, ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ, ಇವತ್ತಿಗೂ ಕೂಡ ಭಗವಂತನ ಚಿಂತನೆ ಧ್ಯಾನಾದಿಗಳಿಂದ ಭಗವಂತ ಅಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲೂ ಕೂಡ ಕ್ಷೇತ್ರ ಅಂತ. ಆ ಕ್ಷೇತ್ರದಲ್ಲಿ ಯಾವ ವಿಗ್ರಹ ಯಾವ ದೇವಾಲಯ ಅದನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ ಅಂತ. ಆ ಕೃಷ್ಣ ವಿಹರಿಸಿದಂತ ಇಡೀ ವೃಂದಾವನ, ಇಡೀ ಮಧುರಾ ನಗರಿ ಅದೆಲ್ಲವೂ ಕೂಡ ಸಮಗ್ರ ಅದು ಕ್ಷೇತ್ರ ಅನಿಸ್ಕೊಳ್ತಾ ಇದೆ. ಬದರಿ ಅಂತಂದ್ರೆ ಅದು ಕ್ಷೇತ್ರ, ಬದರಿಯಲ್ಲಿ ಬದರಿ ನಾರಾಯಣನ ವಿಗ್ರಹ ಅಲ್ಲಿ ಸನ್ನಿಧಾನ, ಅದರಲ್ಲಿ ಎದುರುಗಡೆ ಮಾತ್ರ ಪುಣ್ಯಸ್ಥಳ ಅಂತಲ್ಲ, ಇಡೀ ಬದರಿ ಕ್ಷೇತ್ರ ಅದೆಲ್ಲವೂ ಕೂಡ ಪರಮ ಪವಿತ್ರವಾದಂತಹ ಸ್ಥಳ. ಸ್ವಯಂ ವ್ಯಕ್ತ ಸ್ಥಳಗಳನ್ನು ಹೇಳ್ತಾ ತಿರುಪತಿ ಬದರಿ ಅದೆಲ್ಲವೂ ಕೂಡ ಶ್ರೇಷ್ಠವಾದಂತಹ ಸ್ಥಳಗಳು, ಏಳು ಸ್ಥಳಗಳನ್ನೆಲ್ಲ ಹೇಳ್ತಾರೆ. ಹಾಗೆ ಮಧುರ ಅದು ಕೂಡ ಭಗವಂತನ ವಿಶೇಷ ಸನ್ನಿಧಾನ ಉಳ್ಳಂತಹ ಸ್ಥಳ. ಅಲ್ಲಿ ಇವತ್ತಿಗೂ ಕೂಡ ಭಗವಂತನ ಜಾಗೃತ ಸನ್ನಿಧಾನ ಇದೆ, ಎಲ್ಲಿ ಹೋದಲ್ಲೂ ಕೂಡ ಭಗವಂತ ಅನುಗ್ರಹ ಮಾಡಲಿಕ್ಕೆ ನಿಂತಿದ್ದಾರೆ. ಅಂತಹ ಶ್ರೇಷ್ಠವಾದ ವೃಂದಾವನ ಅದು ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತ ರಾಜರು ವೃಂದಾವನವನ್ನ ಕೊಂಡಾಡ್ತಾ ಇದ್ದಾರೆ. ರೋಮ್ನಾ ಮಹರ್ಷಣ ಕಾರಿಣಿ ಶ್ರವಣತ ಪಪೋಹ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶು ನೋಮಃ ಸರ್ಗೋ ಮುದಾಂ ಸತ್ಕೃತಃ. ಹೀಗೆ ರೋಮಾಂಚನಕಾರಿಯಾದ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂತಹ ಶ್ರೇಷ್ಠವಾದ ಭಗವಂತನ ಮಹಿಮೆ ಭಕ್ತಿಯಿಂದ ಚಿಂತನೆ ಯಾರು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಬೇಕಾದ ಅಭಿಷ್ಟಗಳನ್ನೆಲ್ಲ ಪೂರೈಸ್ತಾ ಇದೆ, ಅವರಿಗೆ ಬೇಕಾದಷ್ಟು ಅರ್ಥಗಳನ್ನು ತೋರಿಸಿಕೊಡ್ತಾ ಇದೆ. ಅಂತಹ ಭಗವಂತನ ವಿಜಯ ನಡೆಯುವಾಗ, ವಾದರಾಜರು ರಚಿಸಿರುವ ವಿಜಯ ನಡೆಯುವಾಗ ದೇವತೆಗಳು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅಂತಹ ರುಗ್ಮಿಣೀಶ ವಿಜಯ ಮಹಾಕಾವ್ಯದಲ್ಲಿ 9 ಸರ್ಗಗಳು ಮುಕ್ತಾಯಗೊಂಡಿವೆ. ಹೀಗೆ ಕೃಷ್ಣ ರಾತ್ರಿಯಲ್ಲೆಲ್ಲ ವಿಹರಿಸ್ತಾ ಇದ್ದಾನೆ, ಮತ್ತೆ ಹಗಲಿನ ಹೊತ್ತಿನಲ್ಲಿ ಗೋಗಳನ್ನು ಹಿಡಿದುಕೊಂಡು ಮತ್ತೆ ಮೇಯಿಸಲಿಕ್ಕೆ ಅಂತ ಹೋಗ್ತಾ ಇದ್ದ. ಅಲ್ಲ, ರಾಸಲೀಲೆಯನ್ನು ಕೃಷ್ಣ ರಾತ್ರಿನೇ ಯಾಕೆ ಮಾಡಿದ? ಹಗಲಿನಲ್ಲಿ ಸ್ವಲ್ಪ ಲೀಲೆಯನ್ನು ತೋರಿಸಬಹುದಾಗಿತ್ತಲ್ಲ ಅಂತಂದ್ರೆ ವಾದರಾಜ ಹೇಳ್ತಾರೆ, ಇತ್ತಂ ಸ ರಾತ್ರೋ ವಿವಿಧನ್ ವಿಲಾಸಂ ಕೃತ್ವಾ ನಿಶಾಂತೇ ವಿಸ ಸರ್ಜ ಗೋಪೀಹಿ ವಿದ್ಯೈ ವಿಧೋರನ್ ವೈದಸ್ಸ ಲೀಲಂ ಮಿತ್ರನ್ನ ಸಂದರ್ಶಯ ದಿಸ್ಮೌನಂ. ಅದಕ್ಕೆ ರಾಜರು ಹೇಳ್ತಾರೆ, ಕೃಷ್ಣ ಎಲ್ಲಿ ಹುಟ್ಟಿದ್ದಾನೆ ಹೇಳಿಗ? ಕೃಷ್ಣ ಎಲ್ಲಿ ಹುಟ್ಟಿದ್ದಾನೆ? ಚಂದ್ರವಂಶದಲ್ಲಿ ಹುಟ್ಟಿದ್ದ. ಚಂದ್ರವಂಶದಲ್ಲಿ ಹುಟ್ಟಿದ ಕೃಷ್ಣ ಚಂದ್ರನಿಗೆ ಸಂತೋಷವನ್ನು ಕೊಡಬೇಕು ಅಂತ ರಾತ್ರಿಯಲ್ಲಿ ಮಾತ್ರ ವಿಹಾರ ಮಾಡ್ತಾ ಇದ್ದಾನೆ, ತನ್ನ ಲೀಲೆಯನ್ನ ಸೂರ್ಯನಿಗೆ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ರಾತ್ರಿಯಲ್ಲಿ ಕೃಷ್ಣ ವಿಹರಿಸಿದ್ದಾನೆ. ದುರ್ಗಾವನೆ ವ್ರತಧರಂ ನಿಶಿನಂದ ಗೋಪಂ ಸರ್ಪಗ್ರಸಿಲ ಮುಹೋಕ್ಷಿತ ಚಿತ್ತವೃತ್ತಿ ಕೃಷ್ಣಂ ವಿಸೃಜ್ಯ ಸಕಲೇಶ್ವರ ಮನ್ಯ ದೈವ ಪ್ರತ್ಯರಹಣಾಭಿರತ ಮಿತ್ಯಹ ಮೋಹಯಾಮಿ. ಒಮ್ಮೆ ದುರ್ಗಾ ಪೂಜೆಯನ್ನು ಮಾಡೋಣ ಅಂತ ಒಂದು ದುರ್ಗಾವನ ಅಂತ ಅಲ್ಲಿ ಹತ್ತಿರದ ಪ್ರದೇಶ. ಅಲ್ಲಿಗೆ ನಂದಗೋಪ ಹೋಗಿದ್ದಾನೆ, ಪರಿವಾರ ಸಮೇತನಾಗಿ ಹೋಗಿ ನಂದಗೋಪ ದುರ್ಗಾ ಪೂಜೆಯನ್ನು ಮಾಡೋಣ ಅಂತ ಪರಿವಾರ ಸಮೇತನೇ ದುರ್ಗಾ ಪೂಜೆಯನ್ನು ಮಾಡ್ತಾ ಇದ್ದ. ಇನ್ನು ಯಾವುದೋ ಅಪೇಕ್ಷೆ ಇಟ್ಕೊಂಡು ದುರ್ಗಾ ಪೂಜೆಯನ್ನು ಮಾಡಿದ್ದಾನೆ. ಪೂಜೆ ಎಲ್ಲ ಆಗಿದೆ, ಎಲ್ಲರೂ ಕೂಡ ರಾತ್ರಿ ಮಲಗಿದ್ದಾರೆ. ರಾತ್ರಿ ಮಲಗಿದಾಗ ಒಂದು ದೊಡ್ಡ ಸರ್ಪ ಆ ನಂದಗೋಪನ ನುಂಗಿ ಹಾಕುತ್ತೆ. ಎಲ್ಲರೂ ಕೂಡ ಹಾಹಾಕಾರ ಮಾಡ್ತಾ ಇದ್ದಾರೆ, ನಂದಗೋಪನ ಸರ್ಪ ನುಂಗಿ ಹಾಕ್ತಾ ಇದೆ ಅಂತ. ಯಾರು ಕೂಡ ಬಿಡಿಸುವ ಸಾಮರ್ಥ್ಯ ಇಲ್ಲ, ಸರ್ಪ ನುಂಗಿ ಹಾಕ್ತಾ ಇದೆ, ಕೃಷ್ಣ ಕೃಷ್ಣ ರಾಮ ಅಂತ ಎಲ್ಲರೂ ಕೂಡ ಕೂಗ್ತಾ ಇದ್ದಾರಂತೆ. ಆಗ ಅದು ಬಂದದ್ದು ಯಾರು ಅಂತಂದ್ರೆ ಒಬ್ಬ ವಿದ್ಯಾಧರ. ಒಬ್ಬ ವಿದ್ಯಾಧರ ಶಾಪದಿಂದ ಸರ್ಪರೂಪನಾಗಿದ್ದಾನೆ. ಆ ಸರ್ಪರೂಪದ ವಿದ್ಯಾಧರ ನಂದಗೋಪನ ನುಂಗಿ ಹಾಕ್ತಾ ಇದ್ದಾನಂತೆ. ಯಾಕೆ ನಂದಗೋಪನ ನುಂಗಿ ಹಾಕಿದ ಅಂತಂದ್ರೆ ರಾಜರು ಹೇಳ್ತಾರೆ, ಅವನು ಯಾಕೆ ನುಂಗಿ ಹಾಕಿದ, ಅವತ್ತೇನ್ ಮಾಡಿದ ನಂದಗೋಪ ದುರ್ಗಾ ಪೂಜೆನ ಮಾಡಿದ ಅದಕ್ಕೆ ನುಂಗಿ ಹಾಕಿದ್ರು ಅಂತ ಹೇಳ್ತಂತೆ. ಅಲ್ಲ, ದುರ್ಗಾ ಪೂಜೆ ನಿಷಿದ್ಧನ, ದುರ್ಗಾ ಪೂಜೆ ಮಾಡಬಾರದ ಅಂತಂದ್ರೆ ಅದಕ್ಕೆ ಕೃಷ್ಣಂ ವಿಸೃಜ್ಯ ಭಗವಂತನನ್ನ ಬಿಟ್ಟು ಕೇವಲ ದುರ್ಗಾ ಪೂಜೆಯನ್ನು ಮಾಡಿದಾದ್ದರಿಂದ ಆ ಸರ್ಪ ಆ ನಂದಗೋಪನನ್ನು ಅಪರಾಧ ಮಾಡಿದ, ಆ ನಂದಗೋಪನ ನುಂಗಿ ಹಾಕ್ತಾ ಇದೆ ಅಂತ ಹೇಳ್ತಾ ಇತ್ತು. ಇವತ್ತು ಗಣಪತಿ ಪೂಜೆ ಗೌರಿ ಪೂಜೆ ಯಾವುದೂ ಕೂಡ ನಿಷಿದ್ಧ ಅಲ್ಲ, ಎಲ್ಲವೂ ಕೂಡ ವಿಹಿತವೇ. ಆದರೆ ಹೇಗೆ ಭಗವಂತನನ್ನಿಟ್ಟುಕೊಂಡು ವಿಷ್ಣುನಾ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಮೃಜೆ. ಲಕ್ಷ್ಮೀದೇವಿ ಪೂಜೆ ಅವಶ್ಯ ಅಗತ್ಯವಾಗಿ ಮಾಡಲೇಬೇಕು. ಯಾಕೆ? ವಾಂಗ್ಮನಸ್ಸಿಗೆ ಅಭಿಮಾನಿನಿ ದೇವತೆ ಲಕ್ಷ್ಮೀ ದೇವತೆ, ಲಕ್ಷ್ಮೀದೇವಿ. ಆದ್ದರಿಂದ ನಮ್ಮ ಮಾತು ಮನಸ್ಸು ಶುದ್ಧವಾಗಿರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತಾದರೆ ಆವಾಗ ಲಕ್ಷ್ಮೀದೇವಿ ಪೂಜೆ ಮಾಡಬೇಕು. ಬರೀ ಲಕ್ಷ್ಮೀದೇವಿ ಪೂಜೆ ಮಾಡಿದರೆ ಲಕ್ಷ್ಮೀದೇವಿ ಸಂತೋಷ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿಗೆ ಪತಿ ಸಹಿತವಾಗಿ ವಿಷ್ಣುವಿನ ಸಹಿತವಾಗಿ ಪೂಜೆ ಮಾಡಿದರೆ ಸಂತೋಷ ಆಗ್ತಾ ಇದೆ. ಆದ್ದರಿಂದ ಭಗವಂತನ ಸಹಿತವಾಗಿ ಲಕ್ಷ್ಮೀದೇವಿ ಪೂಜೆ ಮಾಡಬೇಕು. ಅವತ್ತು ದುರ್ಗಾ ಪೂಜೆನ ಹಾಗೆ ಮಾಡಿಬಿಟ್ಟಿದ್ದ ನಂದಗೋಪ. ಅದಕ್ಕೆ ಆ ಸರ್ಪರೂಪದ ವಿದ್ಯಾಧರ ಆ ನಂದಗೋಪ ನುಂಗಿ ಹಾಕ್ತಾ ಇದ್ದಾನೆ. ಎಲ್ಲರೂ ಹಾಹಾಕಾರ ಮಾಡ್ತಾ ಇದ್ದಾರೆ. ಹಾಹಾಕಾರ ಮಾಡಿದಾಗ ಕೃಷ್ಣ ಬಂದಿದ್ದಾನೆ. ಕೃಷ್ಣನ ಕೇವಲ ಪಾದಸ್ಪರ್ಶದಿಂದಲೇನೆ ಆ ಸರ್ಪ ಮೋಚನೆಯಾಗಿದೆ. ಸರ್ಪ ರೂಪ ಹೋಗಿ ವಿದ್ಯಾಧರ ನಿಂತಿದ್ದಾನೆ. ಅವನ ಹೆಸರು ಸುದರ್ಶನ ಅಂತ, ವಿದ್ಯಾಧರರ ಗುಂಪಿನಲ್ಲಿ ಸೇರಿದ ಅವನ ಹೆಸರು ಸುದರ್ಶನ. ಇವತ್ತು ನಿಜವಾದ ಸುದರ್ಶನ ಅದ. ಯಾಕೆ? ಕೃಷ್ಣ ಸ್ವದರ್ಶನ ಸುದರ್ಶನ ನಾಮಧೇಯಂ. ಕೃಷ್ಣ ದರ್ಶನ ಯಾವತ್ತಾಯ್ತೋ ಅವತ್ತು ನಿಜವಾದ ಸುದರ್ಶನ ಅವತ್ತಾದ. ಸುದರ್ಶನ ಯಾಕೆ? ಭಗವಂತನ ದರ್ಶನ ಆಯ್ತಲ್ಲ ಅವನಿಗೆ, ಆತನಿಗೆ ನಿಜವಾಗಿ ಸುದರ್ಶನ ಆದ ಅಂತ ಹೇಳ್ತಾ ಇದ್ದ. ಹೀಗೆ ಅವನ ಸುದರ್ಶನ ನಾಮಕನಾದ ವಿದ್ಯಾಧರ ಅವನು ಶಾಪ ಮುಕ್ತನಾಗಿ ಭಗವಂತನ ದರ್ಶನವನ್ನು ಪಡೆದುಕೊಂಡು ಭಗವಂತನ ಪಾದಸ್ಪರ್ಶವನ್ನು ಪಡೆದುಕೊಂಡು ಪುನೀತನಾಗಿ ಭಗವಂತನ ಸ್ತೋತ್ರ ಮಾಡ್ತಾ ತನ್ನ ಸ್ಥಾನಕ್ಕೆ ಹೋಗಿದ್ದಾನೆ ಅಂತ ಹೀಗೆ ಆ ವಿದ್ಯಾಧರನನ್ನ ಮೋಚನೆಗೊಳಿಸಿದ ಪ್ರಸಂಗವನ್ನ ರಾಜರು ಕೊಂಡಾಡ್ತಾ ಇದ್ದಾರೆ. ಮುಂದೆ ಒಂದು ಸಂದರ್ಭದಲ್ಲಿ ರಾತ್ರಿಯ ಹೊತ್ತಿನಲ್ಲಿ ಎಲ್ಲರೂ ಕೂಡ ವೃಂದಾವನದಲ್ಲಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅಥವಾ ತಮ್ಮ ತಮ್ಮ ಮನೆಗಳಲ್ಲಿ ಎಲ್ಲ ಇದ್ದಾರೆ. ಆವಾಗ ರಾತ್ರಿ ಒಬ್ಬ ಅಸುರ ಬರ್ತಾ ಇದ್ದಾನೆ, ರಾಕ್ಷಸ ಬರ್ತಾ ಇದ್ದಾನೆ. ಶಂಖಚೂಡಾಸುರ ಅಂತ ಅವನ ಹೆಸರು. ಶಂಖಚೂಡಾಸುರ ಬರ್ತಾ ಇದ್ದಾನೆ. ಸಶಂಖಚೂಡಂ ದಿತಿಜಂ ನಿಗೂಢಂ ಮಮರ್ಧ ಶಾರ್ದೂಲಮಿ ವಕ್ಷಪಾಯಾಂ. ಕೃಷ್ಣ ಆ ಶಂಖಚೂಡಾಸನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಹೇಗೆ? ರಾತ್ರಿ ಹೊತ್ತಿನಲ್ಲಿ ಭಗವಂತ ಅವನಿಗೆಲ್ಲವೂ ಕೂಡ ಗೊತ್ತಿದೆ. ಅವನು ಭಗವಂತ ತೋರಿಸ್ಕೊಡ್ತಾನೆ. ಏನು ಅಂತಂದ್ರೆ, ನಿಶಾಚರರನ್ನ ನಿಗ್ರಹ ಮಾಡೋ ಸಾಮರ್ಥ್ಯ ಎಲ್ಲಿದ್ರು ಹೇಗಿದ್ರು ಅವ್ರ ನಿಗ್ರಹ ಮಾಡೋ ಸಾಮರ್ಥ್ಯ ನನಗಿದೆ ಅಂತ ಅವನು ತೋರಿಸಿಕೊಡ್ತಾ, ರಾತ್ರಿ ಹೊತ್ತಿನಲ್ಲಿ ಗೂಢವಾಗಿ ಬಂದಂತಹ ಶಂಖ ಚೂಡಾಸನನ್ನ ಭಗವಂತ ಹಾಗೆ ಸಂಹಾರ ಮಾಡಿಬಿಟ್ಟಿದ್ದಾನೆ ಅಂತ ಹೇಳ್ತಿದ್ದಾರೆ. ರಾತ್ರಿ ಎಲ್ಲೂ ಗುಪ್ತನಾಗಿ ಬಂದಿದ್ದಾನೆ, ಯಾರು ಗೊತ್ತಾಗದಂತೆ ಬಂದಿದ್ದಾನೆ, ಅವರನ್ನು ಕರೆಕ್ಟ್ ಸಂಹಾರ ಮಾಡ್ತಾ ಇದ್ದಾನೆ, ತೋರಿಸಿಕೊಡ್ತಾ ಇದ್ದಾನೆ. ಇಂತಹ ದುಷ್ಟರನ್ನು ಹೇಗೆ ಬಂದರೂ ಕೂಡ ಅವರನ್ನು ಸಂಹಾರ ಮಾಡುವ ಶಕ್ತಿ ನನಗಿದೆ ಅಂತ ಭಗವಂತ ಅವನ ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ ಸಂಹಾರ ಮಾಡಿದಾಗ, ಶಿರೋಮಣಿಂ ತಸ್ಯ ವಧಾದ ವಾಪ್ತಂ ಬಲಾಯ ದತ್ವಾ ಬುಭುಜೇ ಸ್ವಯಂ ಸಹ ಯಶೋಮಣಿಂ ಚಂದ್ರ ಚಯಾತಿ ಚಾರುಂ ಮನೋಜ್ಞ ಕಾಂತಾಮಣಿ ಸಮೇತಂ. ಕೃಷ್ಣ ಆ ಶಂಖಚೂಡಾಸನ ಸಂಹಾರ ಮಾಡಿದಾಗ ಅಲ್ಲಿ ಒಂದು ಮಣಿ ಸಿಗ್ತಾ ಇದೆ. ಶಂಖಚೂಡಾಸನ ತಲೆಯಲ್ಲಿ ಒಂದು ಮಣಿ ಇತ್ತು, ಶಿರೋಮಣಿ, ಶ್ರೇಷ್ಠವಾದ ಮಣಿ ಅವನ ತಲೆಯಲ್ಲಿ ಇತ್ತು. ಆ ಮಣಿಯನ್ನು ಕಿತ್ತುಕೊಂಡಿದ್ದಾರೆ ಕೃಷ್ಣ, ಮಣಿಯನ್ನು ಕಿತ್ತುಕೊಂಡು ಅದನ್ನ ಬಲರಾಮ ಅಣ್ಣ ಅಲ್ಲಿ ಇದ್ದ ಅಣ್ಣನಿಗೆ ಕೊಡ್ತಾ ಇದ್ದಾನೆ, ಅಣ್ಣ ತಗೋ ಈ ಮಣಿಯನ್ನ ಅಂತ. ಅಲ್ಲ ಕೃಷ್ಣ, ಅಂತಹ ಶಂಖಚೂಡಾಸನ ಸಂಹಾರ ಮಾಡಿ ಆ ಮಣಿಯನ್ನು ಕಿತ್ತುಕೊಂಡು ಅದನ್ನ ಅಣ್ಣನ್ ಕೊಟ್ಟನಲ್ಲ ಅಂತಂದ್ರೆ, ಹೌದು ಆ ಶಿರೋಮಣಿಯನ್ನು ಅಣ್ಣಿ ಕೊಟ್ಟ, ಆದ್ರೆ ತಾನು ಯಶೋಮಣಿಯನ್ನು ಪಡೀತಾ ಇದ್ದಾನೆ ಅಂತ ಹೇಳ್ತಿದ್ದೆ. ಅದಕ್ಕಿಂತ ಮಿಗಿಲಾದ ಯಶೋಮಣಿಯನ್ನ ಕೃಷ್ಣ ಪಡೀತಾ ಇದ್ದಾನೆ. ಒಂದು ಅಸುರನ ಸಂಹಾರ ಮಾಡಿದ ಅಂತ ಯಶಸ್ಸು, ಅದಲ್ಲದೇನೆ ತಾನು ಪಡೆದಂತಹ, ತಾನು ಸಂಹಾರ ಮಾಡಿ ಪಡೆದಂತಹ ಮಣಿಯನ್ನು ಕೂಡ ಅಣ್ಣನೇ ಕೊಡ್ತಾನೆ, ಇಂತಹ ಔದಾರ್ಯ, ಇಂತಹ ಅವನ ಗುಣ ಅಂತನ್ನುವ ಯಶಸ್ಸು. ಹೀಗೆ ಯಶೋಮಣಿಯನ್ನ ಕೃಷ್ಣ ಪಡೆದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಶಂಖ ಚೂಡಾಸನನ್ನ ಸಂಹಾರ ಮಾಡಿದ್ದಾನೆ. ನಂತರದಲ್ಲಿ ಒಬ್ಬ ಅರಿಷ್ಟಾಸುರ ಅಂತ ಬಸುರು ಬರ್ತಾ ಇರ್ತಾನೆ. ಅರಿಷ್ಟಾಸುರ, ಅವನ ಹೆಸರು ಸರಿಯಾಗಿ ಅರಿಷ್ಟಾಸುರನೇ. ಅವನು ಅರಿಷ್ಟಾಸುರ ಬರ್ತಾ ಇದ್ದಾನೆ. ಅವನು ಹೇಗೆ ಬಂದ? ಗೂಳಿಯ ರೂಪದಲ್ಲಿ ಬರ್ತಾ ಇದ್ದಾನೆ. ಗೂಳಿಯ ರೂಪದಲ್ಲಿ ಬರ್ತಾ ಇದ್ದಾನೆ. ಗೂಳಿಯ ರೂಪದಲ್ಲಿ ಏನು ಭಗವಂತನ ಆಕಾಶ ಏನಿದೆ, ಭಯಂಕರ ದೊಡ್ಡ ರೂಪ ಅದು. ಗೂಳಿಯ ರೂಪದಲ್ಲಿ ಭಯಂಕರ ದೊಡ್ಡ ರೂಪವನ್ನ ಸ್ವೀಕಾರ ಮಾಡಿಕೊಂಡು ಪೃಥ್ವೀಂಚ ಸ ಕ್ಲೇಶ ಎಂ ಹೆಜ್ಜೆ ನೀಡ್ತಾ ಇದ್ದ ಅಂತಾದ್ರೆ, ಆ ಗೂಳಿ ಭೂಮಿ ಮೇಲೆ ಹೆಜ್ಜೆ ಇಡ್ತಾ ಇತ್ತಂದ್ರೆ ಭೂಮಿ ಗಡಗಡ ನಡಗುತ್ತಾ ಇತ್ತಂತೆ. ಅಂತಹ ಗೊರಸಿನ ಆ ಶಬ್ದಕ್ಕೆ, ಅದರ ಹಾರಕ್ಕೆ, ವೇಗಕ್ಕೆ ಭೂಮಿ ನಡಗುತ್ತಾ ಇತ್ತು. ಹಾಗೆ ಭೂಮಿಯನ್ನ ಕ್ಲೇಶ ಕೊಡಿಸ್ತಾ ಬರ್ತಾ ಇದ್ದಾನೆ. ಹುರಪುಟೈಹಿ ವಿದ್ರಾವಯನ್, ತನ್ನ ಕೋಡುಗಳಿಂದ ಎಲ್ಲ ಕಡೆ ತಿವೀತಾ ಶಬ್ದವನ್ನು ಮಾಡುತ್ತಾ, ಭಯಂಕರವಾದ ಧ್ವನಿಯನ್ನು ಮಾಡುತ್ತಾ, ಬಾಲವನ್ನು ಎತ್ತಿ ಬಾಲದಿಂದ ಎಲ್ಲ ಎಷ್ಟು ಎಂಥ ರೂಪ ಇತ್ತು ಅಂದರೆ, ಬಾಲವನ್ನು ಬೀಸಿದರೆ ಮೋಡಗಳು ಚೆಲ್ಲಾ ಬಿಲ್ಲೆ ಆಗ್ತಾ ಇತ್ತಂತೆ. ತೋಯದಾನ್ ವಿದ್ರಾವಯನ್, ಮೋಡಗಳನ್ನ ಚೆಲ್ಲಾ ಬಿಲ್ಲಿ ಮಾಡ್ತಾ ಇದ್ದಾನಂತೆ. ಮೋಡಗಳನ್ನು ಚೆಲ್ಲಾ ಬಿಲ್ಲಿ ಮಾಡ್ತಾ ತನ್ನ ಕೋಡಿನಿಂದ ನೆಲವನ್ನ, ಅಲ್ಲಲ್ಲಿ ಅನೇಕ ವೃಕ್ಷಗಳನ್ನ, ಹಾಗೆ ಪರ್ವತವನ್ನ ಗುದ್ದುತ್ತಾ ಈತಾ ಬರ್ತಾ ಇದ್ದಾನೆ. ಆ ಭೂಮಿಯನ್ನೆಲ್ಲ ಚೆನ್ನಾಗಿ ತುಳಿತಾ ಇದ್ದಾನೆ, ಹಾಗೆ ತನ್ನ ಕೊಂಬಿನಿಂದ ತಿರುಗ್ತಾ ಇದ್ದಾನೆ. ಯಾಕೆ ಹೇಗೆ ಮಾಡ್ತಾ ಇದ್ದ ಅಂತಂದ್ರೆ, ಅದಕ್ಕೆ ಅವನಿಗೆ ಸಿಟ್ಟಂತೆ, ಭೂಮಿ ಮೇಲೆ ಬಹಳಷ್ಟು ಸಿಟ್ಟು ಅವನಿಗೆ, ಆ ಅರಿಷ್ಟಾಸುರನಿಗೆ. ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದಾನೆ. ಯಾಕೆ? ತಜ್ಜನ್ಮ ಮೂಲಂ ತಿಥಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಜನ್ಮಕ್ಕೆ ಕಾರಣ ಪೃಥ್ವಿ ದೇವತೆ ನೋಡಿ. ಧರಾದೇವಿ ಹೋಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ, ಅದರಿಂದ ಕೃಷ್ಣನ ಅವತಾರ ಕಾರಣವಾಗಿದ್ದು ಈ ಪೃಥ್ವಿ ಅಂತ ಪೃಥ್ವಿ ಮೇಲೆ ಸಿಟ್ಟು, ಧರಾದೇವತೆ ಮೇಲೆ ಸಿಟ್ಟು. ಅದಕ್ಕೋಸ್ಕರ ಭೂಮಿಯನ್ನು ಚೆನ್ನಾಗಿ ತುಳಿತಾ ತನ್ನ ಕೊಂಬಿನಿಂದ ತಿವೀತಾ ಬರ್ತಾ ಇದ್ದಾನೆ. ಹೀಗೆ ಅರಿಷ್ಟಾಸುರ ಬಂದಿದ್ದಾನೆ. ಅಗ್ರೇ ನಿಧಾಯ ಸ್ವವಿಷಾಣುಯುಕ್ಮ ಉಗ್ರೋಚ್ಯುತಂ ಪ್ರತ್ಯಗ ಮತ್ ಸಹಾಯಂ ದುಷ್ಣಾ ತದುತ್ಪಾಟಯತೋ ಮುರಾರೇಹೇ ಕುರುವನ್ ಶಿರೋಭಾರಜಿ ಹಿರುಷಯೇವ. ಅವನು ಬರ್ತಾನೆ, ತನ್ನ ಕೊಂಬನ್ನು ಮುಂದೆ ಮಾಡಿಕೊಂಡೇ ಬರ್ತಾ ಇದ್ದಾನಂತೆ, ಕೋಡನ್ನು ಮುಂದೆ ಮಾಡಿಕೊಂಡು ತಿವಿಯುವಂತನೇ ಬರ್ತಾ ಇದ್ದಾನಂತೆ. ಅದು ಹೇಳ್ತಾ ಇದ್ದಾರೆ ಒಳ್ಳೇದೇ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಹತ್ರ ಬರ್ತಾ ಇದ್ದಾನೆ ಕೃಷ್ಣ, ಪುಟ್ಟ ಬಾಲಕ, 8-9 ವರ್ಷದ ಬಾಲಕ ಕೃಷ್ಣ ಇನ್ನು ನೋಡ್ಲಿಕ್ಕೆ. ಅವನ ಹತ್ರ ಈ ಅರಿಷ್ಟಾಸುರ ದೊಡ್ಡ ಕೊಂಬಿನವ ಬರ್ತಾ ಇದ್ದಾನೆ, ತಿವಿಲಿಕ್ಕೆ ಅಂತ ಬರ್ತಾ ಇದ್ದಾನೆ. ಆದ್ರೆ ಅದು ಕೃಷ್ಣನಿಗೆ ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕೃಷ್ಣ ಅವನ ಕೊಂಬನ್ನ ಕಿತ್ತು ಅವನ ಸಂಹಾರ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಕೊಂಬನ್ನೇ ಮುಂದೆ ಮಾಡ್ಕೊಂಡ್ರೆ ಸುಲಭವಾಗಿ ಅದನ್ನು ಕಿತ್ತಬಹುದು ಅಂತ ಅದು ಅವನಿಗೆ ಅನುಕೂಲನೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣನ ಮುಂದೆ ಕೊಂಬನ್ನ ಮಾಡಿಕೊಂಡು ಆ ಅರಿಷ್ಟಾಸುರ ಬರ್ತಾ ಇದ್ದಾನೆ. ಆ ಅರಿಷ್ಟಾಸುರನ ಕೊಂಬನ್ನ ಕೃಷ್ಣ ಹಿಡಿದಿದ್ದಾನೆ. ಯದುಪತಿ ಮೃದು ಹಸ್ತೇನೋದ್ಧೃತಂ ಶೃಂಗಯುಗ್ಮಂ ವ್ಯಸುಮ ಸುರಮಕಾರಶಿ ತತ್ಕ್ಷಣೇನೇತಿ ಯುಕ್ತಂ ಅಪಿ ಶಿರಸಿ ಧೃತೋ ಯತ್ ಸಿಯ ಏವಂತ ಕಾಲೇ ಕರವಶಮುಪಯಾತ ಶತ್ರುತಾಮೇತಿ ಶತ್ರೋ. ನಮ್ಮದು ಅಂತ ಕೆಲವೊಂದಿರುತ್ತೆ, ಆದರೆ ನಮ್ಮ ವಸ್ತು ನಮಗೆ ಬಾಧಕ ಆಗುವ ಸಂದರ್ಭ ಇರುತ್ತೆ. ನಮ್ಮ ಮನೆ ಚೂರಿಂದ ನಾವೇ ಕೈ ಕೊಯ್ಕೋತೇವೆ, ಪಲ್ಯ ಹೆಚ್ಚುವಾಗ ನಮ್ದೇ ಮನೆ ಚೂರಿ, ನಾವೇ ದಿವಸ ಹಚ್ಚುವಂತಹ ಚೂರಿ, ಆದ್ರೆ ಅದನ್ನು ನಮ್ಮ ಕೈಯಿಂದ ಕೈಕೊಳ್ಳುತ್ತಾರೆ. ಹಾಗೆ ನಮ್ಮ ಆಪತ್ತಿನ ಕಾಲ ಇತ್ತು, ನಮಗೆ ಕೆಟ್ಟ ಸಂದರ್ಭ ಇತ್ತು ಅಂತಾದರೆ ಆಗ ನಮ್ಮದೇ ವಸ್ತುಗಳು ನಮಗೆ ವಿಪತ್ತನ್ನು ತಂದು ಕೊಡ್ತವೆ ಅಂತ. ಆ ಅರಿಷ್ಟಾಸುರ ಇನ್ನೊಬ್ಬರನ್ನು ತಿನ್ನಲಿಕ್ಕೆ ಅಂತ ತನ್ನ ತಲೆ ಮೇಲೆ ಕೊಂಬ ಹೊತ್ಕೊಂಡು ಬಂದಿದ್ದಾನೆ, ಆದ್ರೆ ಇವತ್ತು ತನ್ನ ತಲೆ ಮೇಲೆ ಕೊಂಬು ಅವನಿಗೆ ಮಾರಕವಾಗ್ತಾ ಇದೆ. ಅದೇ ಕೊಂಬನ ಕೃಷ್ಣ ಹಿಡಿದು ಕಿತ್ತಿ ಅದರಿಂದಲೇನೆ ಅದು ಎಂಥದ್ದು ಯದುಪತಿ ಮೃದುಹಸ್ತೇನ, ಭಗವಂತನ ಬಹಳ ಕೋಮಲವಾದ ಕೈಯಿಂದ ಆ ಕಠಿಣವಾದಂತಹ ದೊಡ್ಡ ದೊಡ್ಡ ಆ ಕೊಂಬಗಳನ್ನು ಹಿಡಿದು ಕಿತ್ತಿ ಹಾಕಿ ಭಗವಂತ ಅವುಗಳನ್ನ ಅದನ್ನೇ ಅವನಿಗೆ ಚುಚ್ಚಿ ಅವನ ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ ಕೃಷ್ಣ ಸುಖವಾಗಿ ಅವನ ಸಂಹಾರ ಮಾಡ್ತಾ ಇದ್ದಾನೆ. ಇಲ್ಲಿ ಅರಿಷ್ಟಾಸುರ ವೃಂದಾವನಕ್ಕೆ ಬಂದ, ವೃಂದಾವನ ಎಲ್ಲರನ್ನ ರಕ್ಷಣೆ ಮಾಡುತ್ತೆ, ಕೃಷ್ಣ ಎಲ್ಲರನ್ನ ರಕ್ಷಣೆ ಮಾಡ್ತಾನೆ. ಗೂಳಿಯ ರೂಪದಲ್ಲಿ ಬಂದಂತಹ ಅರಿಷ್ಟಾಸುರ ರಕ್ಷಿತನಾಗಲಿಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅವನ ಅರಿಷ್ಟ ನೋಡಿ ಅದಕ್ಕೆ ರಕ್ಷಿತನಾಗಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಭಗವಂತನ ಹೆಸರನ್ನ ಸ್ಮರಣೆ ಮಾಡೋರಿಗೆ ಅರಿಷ್ಟ ದೂರ ಹೋಗುತ್ತಂತೆ, ಇನ್ನು ಭಗವಂತನ ಹತ್ತಿರ ಬಂದನೆ ಅರಿಷ್ಟ ಉಳಿಯತ್ತಾ, ಅಂತಹ ಅರಿಷ್ಟ ಉಳಿಲಿ ಸಾಧ್ಯ. ಅವನ ಅರಿಷ್ಟಾಸುರ ತಾನೆ, ಅದನ್ನ ಅರಿಷ್ಟಾಸುರ ಅಂದ್ರೆ ಮೃತನಾದ ಅಂತ ಹೇಳ್ತಾ ಇರ್ತಾರೆ. ಯದೀಯ ನಾಮ ಸ್ಮರತಂ ಜನಾನ ಮುನೀನ ಅರಿಷ್ಟಮತ್ಯಂತಿಕ ನಾಶಮೇತಿ ತದೇಕನಾಥಂ ವ್ರಜಮೇತ್ಯ ಜೈತ್ರ ಅರಿಷ್ಟ ಪುಟ್ಟರನ್ನ ಹಿ ದೃಷ್ಟ ಪೂರ್ವ. ಅಂತಹ ಕೃಷ್ಣನೇ ಸ್ವಾಮಿಯಾಗುಳ್ಳಂತಹ ವೃಂದಾವನಕ್ಕೆ ಆ ಅರಿಷ್ಟಾಸುರ ಬಂದು ಮೃತನಾಗ್ತಾ ಇದ್ದಾನೆ, ಮರಣವನ್ನು ಹೊಂದುತ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅರಿಷ್ಟಾಸುರ ಮರಣವನ್ನು ಹೊಂದಿದ್ದಾನೆ. ಅದಾದ ಮೇಲೆ ಕೇಶಿ ಎಂಬುವಂತಹ ಸುರ, ಇನ್ನೊಬ್ಬ ಅಸುರ ಕೇಶಿ ಎಂಬುವಂತಹ ಸುರ, ಕುದುರೆ ರೂಪದ ಅಸುರ ಬರ್ತಾ ಇದ್ದಾರೆ. ಕುದುರೆ ರೂಪದಲ್ಲಿ ಅವನು ಬರ್ತಾ ಇದ್ದಾನೆ. ಅವನು ಕುದುರೆ ರೂಪದಲ್ಲಿ ಯಾಕೆ ಬಂದ ಅಂತಂದ್ರೆ ವಾದರಾಜರು ಹೇಳ್ತಾರೆ, ಅವನು ಅಶ್ವ ನೋಡಿ, ಕುದುರೆ ಅಂತಂದ್ರೆ ಅಶ್ವ, ಅಶ್ವ ಅಂತಂದ್ರೆ ಏನು ಅಶ್ವ, ಅಶ್ವ ಅಂತಂದ್ರೆ ಶ್ವ ಅಂತಂದ್ರೆ ನಾಳೆ, ಅಶ್ವ ಅಂತಂದ್ರೆ ನಾಳೆ ಇಲ್ಲ, ನಾನು ನಾಳೆ ಇಲ್ಲ ಅಂತ ತೋರಿಸಲಿಕ್ಕೆ ಅಶ್ವರೂಪದಲ್ಲಿ ಅಸುರ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಾಗಿ ಇತ್ತು, ನಾನು ನಾಳೆ ಇರೋದಿಲ್ಲ ಅಂತ ತೋರಿಸಲಿಕ್ಕೆ ಅಶ್ವರೂಪದಲ್ಲಿ ಕುದುರೆ ರೂಪದಲ್ಲಿ ಆ ಕೇಶ ಎಂಬಂತಹ ಹೆಸರು ಬಂದಿದ್ದಾನೆ. ಮುಕುಂದ ನಾಜೋ ಪ್ರತಿಯಾಸ್ಯ ತೋಮೇ ನ ಜೀವತಾಶ ನನು ವಿದ್ಯತೆ ಶ್ವಃ ಇತೀವ ನಿಶ್ಚಿತ್ಯ ಜಗಾಮ ಕೇಶಿ ಜವೇನ ನಂದೋವ್ರಜ ಅಶ್ವರೂಪಿ. ಯಾಕೆ ಕೃಷ್ಣನ ಹತ್ರ ಅದು ಯುದ್ಧಕ್ಕೆ ಹೋಗ್ತಾ ಇರೋದು, ಕೃಷ್ಣನ ಹತ್ರ ಹೋದ್ರೆ ಉಳಿಗಾಲ ಇದೆ, ಕೃಷ್ಣ ಹತ್ರ ಯುದ್ಧಕ್ಕೆ ಹೋದ್ರೆ ಉಳಿಗಾಲ ಇಲ್ಲ, ಕೃಷ್ಣನ ಸಂಹಾರ ಮಾಡ್ತೇನೆ ಅಂತ ಹೋದ್ರೆ ಉಳಿಗಾಲ ಇಲ್ಲವೇ ಇಲ್ಲ. ಆದ್ದರಿಂದ ಕೃಷ್ಣ ಸಂಹಾರಕ್ಕೆ ಅಂತ ನಾನು ಹೋಗುವಂತಹ ನಾನು ನಾಳೆ ಇರೋದಿಲ್ಲ ಅಂತ ಅವನು ತೀರ್ಮಾನ ಮಾಡಿಕೊಂಡೆ ಅಶ್ವರೂಪದಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದ. ಅವನು ಬಾಯನ್ನು ತೆರೆದುಕೊಂಡು ಬರ್ತಾ ಇದ್ದಾನಂತ ಕೃಷ್ಣ ಸ್ವಲ್ಪ ಅನುಕೂಲ ಆಗಲಿ ಅಂತ. ಯಾಕಂತಂದ್ರೆ ಕೃಷ್ಣ ಅವನೊಳಗೆ ಬಾಯಿಯೊಳಗೆ ಕೈ ಹಾಕಬೇಕಲ್ಲ, ಕೈ ಹಾಕಿ ಸಂಹಾರ ಮಾಡಬೇಕು ಅಂತ ಆ ಬಾಯಿ ತೆಗೆದುಕೊಂಡು ಬರ್ತಾ ಇದ್ದಾನೆ. ಯಾವತ್ತು ಕುದುರೆ ಯಾವತ್ತು ಕೂಡ ಅದು ಸಸ್ಯಾಹಾರಿ, ಸಸ್ಯವನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದೆ. ಆದರೆ ಈ ಕೇಶ ಎಂಬಂತಹ ಅಸುರ ಸ್ವಭಾವತಃ ಅಸುರ ಅವನು, ಆದ್ದರಿಂದ ಕೇಶ ಎಂಬ ಅಸುರ ಅವನು ಎಲ್ಲವನ್ನೂ ಭಕ್ಷಣೆ ಮಾಡ್ತಾ ಬರ್ತಾ ಇದ್ದಾನೆ. ಭಯಂಕರವಾದಂತಹ ರೂಪ ಅದು, ಅದರ ಅದು ರಭಸವಾಗಿ ಓಡ್ತಾ ಬರ್ತಾ ಇದೆ. ಮೊದಲೇ ಕುದುರೆ, ಅದರಲ್ಲೂ ಅಸುರ ರಭಸವಾಗಿ ಓಡ್ತಾ ಬಂದಿದ್ರೆ ಆ ಧೂಳು ಎಲ್ಲ ಕಡೆ ಎದ್ದು ಭಯಂಕರವಾಗಿ ಎಲ್ಲೋ ಕೂಡ ಹರಡಿ ಹೋಗಿದೆ. ಅಂತಹ ಅಸುರ ಕೇಶ ಎಂಬಂತಹ ಹಸುರ ಬರ್ತಾ ಇದ್ದಾನೆ, ಬಾಯಿಯನ್ನ ತೆರೆದುಕೊಂಡು, ಕರಾಳವಾದ ಬಾಯಿಯನ್ನ ತೆರೆದುಕೊಂಡು ಆ ಹಸುರ ಬರ್ತಾ ಇದ್ದಾನೆ. ಕೃಷ್ಣ ಅವನ ಬಾಯಿಯೊಳ ಕೈ ಹಾಕಿದ್ದಂತ. ಸಕೇಶಿ ದೈತ್ಯಸ್ಯ ಮುಖೇ ಮುರಾರಿಹಿ ನಿವೇಶ ಯಾಮಾಸಕರಂ ಸ್ವಕೀಯಂ ತದೀಯ ಹರ್ದಂಬರ ಮಧ್ಯ ಸಂಸ್ಥಂ ಅಸುಂ ಬಹಿಷ್ಕರ್ತುಮಿ ಹೇವಮಾನ. ಯಾಕೆ ಬಾಯಿಯೊಳ ಕೈ ಹಾಕಿದ ಕೃಷ್ಣನಿಗೆ, ಯಾಕೆ ಬಾಯಿಯೊಳ ಕೈ ಹಾಕುವ ಇಚ್ಛೆ ಆಯ್ತು ಅಂತಂದ್ರೆ, ಏನಿಲ್ಲ, ಅವನ ಹೃದಯದಲ್ಲಿರುವಂತಹ ಪ್ರಾಣ ಹೊರಹಾಕಬೇಕಲ್ಲ, ಅದನ್ನ ಚೀಲದಲ್ಲಿ ಇದ್ದದನ್ನ ಹೊರಹಾಕ್ಲಿಕ್ಕೆ ಏನ್ ಮಾಡ್ತೇವೆ, ಕೈಯನ್ನು ಒಳಗಡೆ ಹಾಕಿ ತೆಗಿತಿರ್ತಾನೆ. ಹಾಗೆ ಅವನು ಬಾಯಿಯೊಳಗೆ ಕೃಷ್ಣ ಕೈಯನ್ನು ಹಾಕಿ ಪ್ರಾಣವನ್ನು ಹೊರತೆಯೋಣ ಅಂತ ಬಾಯಿಯೊಳಗೆ ಕೈಯನ್ನು ಹಾಕಿದ್ದಾನೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ಬಾಯಿಯೊಳಗೆ ಕೈ ಹಾಕಿದ, ಕೈ ಹಾಕಿದಾಗ ಅದು ಅವನಿಗೆ ಬಹಳ ಸಂತೋಷ ಆಯ್ತಂತೆ. ಕೃಷ್ಣನ ಕೈ ನನ್ನ ಬಾಯಿಯೊಳಗೆ ಸಿಕ್ಕಿದಲ್ಲ ಅಂತ ಆನಂದದಿಂದ ಜೋರಾಗಿ ಕಚ್ಚುತ್ತಾ ಇದ್ದಾನಂತೆ, ಕೃಷ್ಣನನ್ನ ಜೋರಾಗಿ ಕಚ್ಚುತ್ತಾ ಇದ್ದಾನೆ. ಕಚ್ಚುತ್ತಾ ಇದ್ರೆ ಏನಾಯ್ತು, ಹಲ್ಲೆಲ್ಲ ಪುಡಿ ಪುಡಿಯಾಗಿ ಹೋಗ್ತಾ ಇದೆ, ಹಲ್ಲೇ ಮುರಿದು ಹೋಗ್ತಾ ಇದೆ. ಕಬ್ಬಿಣದ ಕಡಲೆಯನ್ನು ಕಡಿದ್ರೆ ಹೇಗಿರ್ಬೇಕು ಹಾಗಾಗ್ತಾ ಇದೆ ಅವನಿಗೆ. ಅವನ ಕೈಯೆಲ್ಲ ಕೃಷ್ಣನ ಕೈಯನ್ನ ಕಚ್ಚುತ್ತಾ ಅವನ ಹಲ್ಲೆಲ್ಲ ಶಿಥಿಲವಾಗಿ ಮುರಿದು ಹೋಗ್ತಾ ಇದೆ. ಹಾಗೆ ಭಗವಂತ ಅವನದೆಲ್ಲ ಧೈರ್ಯ ಉಡುಗಿ ಹೋಗಿದೆ, ಅವನಿಗೆ ನಿಲ್ಲಿಕ್ಕಾಗ್ತಾ ಇಲ್ಲ. ಕೃಷ್ಣನ ಕೈ ಅವನ ಬಾಯಿಯೊಳಗಿದೆ, ಅಲ್ಲೇ ಅವನು ದುಃಖದಿಂದ ತತ್ತದೆ ಕುಣಿಲು ಪ್ರಾರಂಭ ಮಾಡ್ತಾ ಇದ್ದಾನಂತೆ. ಕೇಶ ಎಂಬಂತಹ ಹಸುರ ದುಃಖದಿಂದ ಬಹಳಷ್ಟು ಒದ್ದಾಡ್ತಾ ಇದ್ದಾನೆ. ನಂತರದಲ್ಲಿ ಕೃಷ್ಣನ ಕೈ ಒಳಗಡೆ ಬೆಳೀತಾ ಇದೆ ಅಂತ. ಕೃಷ್ಣನ ಕೈ ಬೆಳೀತು 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 ಎಷ್ಟರ ಮಟ್ಟ ಬೆಳೀತು, ಅವನ ಮುಖ ಸೀಳಿ ಹೋಗಿ ಕೇಶ ಎಂಬಂತಹ ಹಸುರ ಮೃತನಾಗಿಬಿಟ್ಟ ಅಂತ ಹೇಳ್ತಾ ಇತ್ತು. ಅಲ್ಲ, ಕೃಷ್ಣನ ಕೈ ಬೆಳೆದ್ರೆ ಅವನ್ ಯಾಕೆ ಮೃತನಾದ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಸಕೃಷ್ಣ ದುರ್ದಂಡ ವರಾಭಿವೃದ್ಧ
ಖಲಾಗ್ರಗಣ್ಯೋ ವಿಸರ್ಜಕಾಯಂ ಕರೋದಯನ್ವೀಕ್ಷ್ಯ ಪರಸ್ಯ ಜಾತಾನ್ ಅಸೂನ ಸೂಯಾಭಿರತಸ್ತ್ಯಜಂತಿ. ಕೆಲವರ ಸ್ವಭಾವ ಆಗಿರುತ್ತೆ, ಅವರಿಗೆ ಪಾಪ ಬೇಕಾದಷ್ಟು ಇರುತ್ತೆ, ಆದರೆ ಅವರು ಪುಷ್ಟರಾಗಿರೋದಿಲ್ಲ, ಅವರಿಗೆ ಬಹಳ ರೋಗಗಳು ಎಲ್ಲ ಸುಂದರಗಳು ಇರುತ್ತೆ. ಯಾಕೆ ಇನ್ನೊಬ್ಬರು ಬೆಳೆಯೋದು ನೋಡಿ ಅವರಿಗೆ ಅಸೂಯೆ ಹೊಟ್ಟೆ ಕಿಚ್ಚು, ಅದರಿಂದ ದುಃಖಯುಕ್ತರಾಗಿ ದುಃಖವನ್ನು ಪಡ್ತಾ ಇರ್ತಾರೆ. ಹಾಗೆ ಇವನು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಕೃಷ್ಣನ ಕರ ಬೆಳೀತಲ್ಲ, ಕೈ ಬೆಳೆದದ್ದು ನೋಡಿ ಅವನಿಗೆ ಹೊಟ್ಟೆ ಕಿಚ್ಚಿನಿಂದ ಅವನಿಗೆ ತಡ್ಕೊಳ್ಳಿ ಸಂಕಟವನ್ನು ತಡೆದುಕೊಳ್ಳಿಕ್ಕಾಗದೆ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕರ ಕರೋದಯ ಅಂತ ಅದು ಎರಡು ಅರ್ಥ, ಕೈ ಬೆಳೆದದ್ದು ಅಂತ. ಕೈ ಬೆಳೆದು ಅಂದ್ರೆ ಇನ್ನೊಂದು ಅರ್ಥ, ಕರ ಅಂದ್ರೆ ಟ್ಯಾಕ್ಸ್, ಟ್ಯಾಕ್ಸ್ ಬೆಳೆದು, ಟ್ಯಾಕ್ಸ್ ಬೆಳೆಯೋದು ಯಾವಾಗ ಸಂಪತ್ತು ಜಾಸ್ತಿ ಆದ್ರೆ. ರಾಜರ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ, ಇವನ ಕರೋದಯ ಹೆಚ್ಚು ಟ್ಯಾಕ್ಸ್ ಆಗಿದೆ ಅಂತ ಅನ್ನೋದನ್ನ ನೋಡಿ ಅಂತ. ಅಂದ್ರೆ ಕರೋದಯ ಇನ್ನೊಬ್ಬರೇ ಟ್ಯಾಕ್ಸ್ ಹೆಚ್ಚಾಗ್ತಾ ಇದ್ರೆ ಅವನು ಶ್ರೀಮಂತ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋದನ್ನ ನೋಡಿ ಹೊಟ್ಟೆ ಕಿಚ್ಚನ ಹೇಗೆ ಪಡ್ತಾರೋ ಹಾಗೆ ಆ ಕೇಶ ಎಂಬಂತಹ ಹಸುರ ಕೃಷ್ಣನ ಕೈ ಬೆಳೆದಾಗ ಅವನು ಅಸೂಯೆಯಿಂದ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಕೇಶ ಎಂಬಂತಹ ಹಸುರನನ್ನ ಕೃಷ್ಣ ನಿಗ್ರಹ ಮಾಡ್ತಾ ಇದ್ದಾನೆ. ಹೀಗೆ ಅನೇಕ ದುಷ್ಟರ ನಿಗ್ರಹವನ್ನ ಕೃಷ್ಣ ಮಾಡ್ತಾ ಇದ್ದಾನೆ. ಎಷ್ಟು ಜನ ಮೃತರಾಗಿದ್ದಾರೆ, ಧೇನುಕಾಸುರ, ವತ್ಸಾಸುರ, ರಾಸಭರೂಪದಲ್ಲಿ ಬಂದಂತಹ ಧೇನುಕಾಸುರ, ಹಾಗೆ ಬಕಾಸುರ, ಕೇಶಿ, ತೃಣ, ಶಕಟ, ಪೂತನ, ಏನು ದೊಡ್ಡ ಪಟ್ಟಿ ಇದೆ. ಬೇಕಾದಷ್ಟು ಅಸುರನ್ನ ಕೃಷ್ಣ ಸಂಹಾರ ಮಾಡಿದ್ದಾನೆ. ಇದು ಪ್ರಧಾನವಾದ ಅಸುರರು, ಇದಲ್ಲದೇನೆ ಇನ್ನು ಸಣ್ಣ ಪುಟ್ಟ ಅಸುರ ಬೇಕಾದ ಜನ ಇದ್ರು ಅವನ್ನೆಲ್ಲ ಕೃಷ್ಣ ಸಂಹಾರ ಮಾಡಿದ್ದ. ಇಷ್ಟೆಲ್ಲ ಜನ ಸಂಹಾರ ಆಗಿದೆ. ಇತ್ತ ನಾರದರು ಕಂಸನ ಮನೆಗೆ ಬರ್ತಾ ಇದ್ದಾರೆ. ಕಂಸನ ಮನೆಗೆ ಬಂದು ಸುರಋಷಿರಭ್ಯತ್ಯ ಶಶಂಸ ಕಂಸಂ, ಕಂಸನನ್ನ ಮನೆಗೆ ಬಂದಾಗ ಆ ಕಂಸ ಹರಿ ಸ್ವಾಗತವನ್ನು ಮಾಡ್ತಾ ಇದ್ದಾನೆ. ನಾರದರಿಗೆ ಸ್ವಾಗತವನ್ನು ಮಾಡಿ ಶ್ರೇಷ್ಠವಾದ ಆಸನದಲ್ಲಿ ಕೂಡಿಸಿ ಪಾದ್ಯಾರ್ಘ್ಯಗಳನ್ನೆಲ್ಲ ಕೊಟ್ಟು ಅವರಿಗೆ ಉಪಚಾರಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಸ್ವಾಮಿ ಬರಬೇಕು, ಬಹಳಷ್ಟು ಸಂತೋಷ. ತಾವು ನಾರದರಿಗೆ ಎಲ್ಲಿ ಹೋದರೂ ಕೂಡ ಸನ್ಮಾನ, ದೇವತಾಲೋಕ ಹೋದ್ರೆ ಎಲ್ಲೂ ಸನ್ಮಾನ, ದೈತ್ಯರಲ್ಲೋಕ ಹೋದ್ರೆ ಎಲ್ಲೂ ಕೂಡ ಸನ್ಮಾನ. ಯಾಕೆಂದ್ರೆ ನಾರದರು ಒಳ್ಳೊಳ್ಳೆ ವಿಚಾರವನ್ನು ತಿಳಿಸ್ತಾರೆ ಅಂತನ್ನುವ ಭಾವನೆ ದೈತ್ಯರಿಗೆ. ಆದ್ದರಿಂದ ದೈತ್ಯರು ಬಹಳಷ್ಟು ಸನ್ಮಾನ ಮಾಡ್ತಾ ಇದ್ದಾರೆ, ಕಂಸ ಬಹಳಷ್ಟು ವಿಚಾರಣೆ ಮಾಡಿದ್ದಾನೆ. ನಾರದರ ಬಗ್ಗೆ ತಪ್ಪು ಕಲ್ಪನೆ, ನಾರದರು ಅಂದ್ರೆ ಯಾವತ್ತು ಜಗಳ ಗಂಟರು, ಜಗಳ ಹಚ್ಚೋರು ಅಂತ. ಹಾಗೆ ಅಂತಲ್ಲ, ಭಗವಂತನ ಕಾರ್ಯಕ್ಕೋಸ್ಕರ ಭಗವಂತನ ಕಾರ್ಯ ಮಾಡು, ದುಷ್ಟರ ನಿಗ್ರಹ ಆಗಬೇಕು ಅಂತ ಅವರು ಅನೇಕ ಜನ ದುಷ್ಟರ ಹತ್ರ ಹೋಗ್ತಾ ಇದ್ದಾರೆ, ಅವರಿಗೆಲ್ಲ ಸಂದೇಶವನ್ನು ತಲುಪಿಸ್ತಾರೆ, ಅದರಿಂದ ಅವರ ಸಾಧನೆಯನ್ನು ಕೂಡ ಮಾಡುವಂತೆ ಮಾಡ್ತಾ ಇದ್ದಾರೆ. ಹೀಗೆ ದುಷ್ಟರಿಗೆ ಅವರು ಸಹಾಯಕರಾಗಿಲ್ಲ ಅಥವಾ ಜಗಳ ಹಚ್ಚುವರಾಗಲಿಲ್ಲ, ಅವರಿಗೆ ಅವರ ಸಾಧನೆಯಾಗಬೇಕು, ಅದನ್ನು ಮಾಡಿಸಲಿಕ್ಕೆ ಅಂತ ಹೋಗುವಂಥವರು ಭಗವಂತನ ಆದೇಶದ ಮೇಲೆಗೆ ಅಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹೆಸರು ನಾರದ ಅಂತ. ನಾರ ಅಂತಂದ್ರೆ ಜ್ಞಾನ ಅಂತ ಅರ್ಥ, ಜ್ಞಾನವನ್ನು ಕೊಡುವರಾದ್ದರಿಂದ ನಾರದರು ಅಂತ ಅವರು ಕರಿತಾ ಇದ್ದಾರೆ. ಅಂತಹ ಮಹಾನುಭಾವರು ನಾರದರು. ಅಂತಹ ನಾರದರು ಕಂಸನ ಮನೆಗೆ ಬಂದಿದ್ದಾರೆ. ಕಂಸ ಪೂಜೆಯನ್ನು ಮಾಡಿದ, ಪೂಜೆಯನ್ನು ಮಾಡಿದಾಗ ಅವರು ನಾರದರು ಕೇಳ್ತಾ ಇದ್ದಾರೆ, ನೀನು ಯಾರು ಗೊತ್ತಾ ನಿನಗೆ? ನಾನ್ಯಾರು, ನಾನ್ಯಾರು ಅಂತಂದ್ರೆ ಉಗ್ರಸೇರನ ಮಗ ಭೋಜ ಕುಲ ಪ್ರದೀಪ, ಹಾಗೆ ಕಂಸ ನನ್ನ ಬಗ್ಗೆ ಏನಂದು ಹೀಗೆ ಕೇಳ್ತಾ ಇದ್ದೀರಿ ಅಂತ ಕಂಸ ಕೇಳ್ತಾ ಇದ್ದಾನಂತೆ. ಅದಕ್ಕೆ ನಾರದರು ಹೇಳ್ತಾರೆ, ನೀನು ಯಾರು ಅಂತ ನಮ್ಮನ್ನು ಸರಿಯಾಗಿ ತಿಳಿದುಕೋ ಅಂತ ಹೇಳ್ತಾ ಇದ್ದಾರೆ. ತವಾನುಗಾಯೇ ಭುವಿಧಾನವಸ್ತೆ ತ್ವಮಗ್ರ ಗಣ್ಯೋ ಸುರ ಸಂಚಯೇಶು ಸುರೇಶ್ವರೋಸೋ ವಸುದೇವ ಸೂನು ಸ್ವರಾಶ್ಚ ತತ್ಪಕ್ಷ ಗತಾಸ್ತಮಸ್ತಃ. ನೀನು ಮೊದಲಿಗೆ ದಾನವೇಶ್ವರ ಅದನ್ನು ತಿಳಿದುಕೋ, ದೈತ್ಯರಲ್ಲಿ ಶ್ರೇಷ್ಠನಾದ ಕಾಲನೇ ನೀನು ಅದನ್ನು ತಿಳಿದುಕೋ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೇನೆ, ಆ ವಸುದೇವನಿಗೆ ಮಗ ಕೃಷ್ಣ ಅಂತ ಗೋಕುಲದಲ್ಲಿ ವೃಂದಾವನದಲ್ಲಿ ಇದ್ದಾನಂತ ಕೇಳಿದ್ಯಲ್ಲ, ಅವನು ಮತ್ತಿನ್ಯಾರಲ್ಲ, ವಸುದೇವನಿಗೆ ಮಗ ಅವನು. ವಸುದೇವನ ಮಗ ನಿನ್ನ ಹೆದರಿಕೆಯಿಂದ ಆ ವಸುದೇವ ತನ್ನ ಮಗನನ್ನ ಅಲ್ಲಿ ಗೋಕುಲದಲ್ಲಿ ಹೋಗಿ ನಂದಗೋಪನ ಮನೆಯಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ನೀನು ಸ್ವಲ್ಪ ಆಲೋಚನೆ ಮಾಡು, ಇವತ್ತು ಅವನ ಪಕ್ಷದಲ್ಲಿ ಯಾರ್ಯಾರಿದ್ದಾರೆ, ಕೃಷ್ಣನ ಜೊತೆಗೆ ಸುತ್ತಮುತ್ತ ಯಾರಿದ್ದಾರೆ, ಅವರೆಲ್ಲ ದೇವತೆಗಳು. ಕೃಷ್ಣನ ಜೊತೆಗೆ ನಂದಗೋಪ, ಯಶೋದೆ, ವಸುದೇವ, ದೇವಕಿ, ರೋಹಿಣಿ, ಬಲರಾಮ, ಅದಲ್ಲದೇನೆ ಇನ್ನೇನು ದೊಡ್ಡ ದೊಡ್ಡ ಪರಿವಾರ ಇದೆ ಅವರದ್ದು, ಅದೆಲ್ಲವೂ ಕೂಡ ದೇವತೆಗಳು. ಇನ್ನು ನಿನ್ನ ಪಕ್ಷದಲ್ಲಿ ಯಾರಿದ್ದಾರೆ, ಈ ಪೂತನ, ಶಕಟ, ತೃಣ ಮೊದಲಾದವರು ಯಾರ್ಯಾರಿದ್ದಾರೆ, ಇವರೆಲ್ಲ ದೈತ್ಯರು. ಈ ನಿಮ್ಮನ್ನೆಲ್ಲ ನಾಶ ಮಾಡಲಿಕ್ಕೆ ಅಂತ ಹೊರಟೋನ ಕೃಷ್ಣ, ಅದನ್ನು ನೀನು ತೀರ್ಮಾನ ಮಾಡಿಕೋ. ಅದಲ್ಲದೇನೆ, ನಿನ್ನ ಬಗ್ಗೆ ನಿನಗೆ ಸರಿಯಾದ ಕಥೆ ಗೊತ್ತಿಲ್ಲ, ನಿನ್ನ ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಆರದ್ರೆ ಹೇಳ್ತಾರೆ. ಏನಿದು ಅಂತಂದ್ರೆ, ನೀನು ಉಗ್ರಸೇನ ಮಗನ ತಂದುಕೊಂಡಿದ್ದೀರ, ಅದು ಶುದ್ಧ ತಪ್ಪು ಅಂತ ಹೇಳ್ತಾರೆ. ನೀನು ಉಗ್ರಸೇನ ಮಗನೇ ಅಲ್ಲ, ನೀನು ಮತ್ತಿನೇನು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಾಯಾಮಯ ಜಾರ ಜಾತಃ, ನೀನು ಜಾರನಿಂದ ಹುಟ್ಟಿದವ. ಉಗ್ರಸೇನನ ಮಡದಿ ಅಂದ್ರೆ ಕಂಸನ ತಾಯಿ, ಅವಳು ಋತುಸ್ನಾತಳಾಗಿ ಇದ್ದಾಳೆ,
ಉದ್ಯಾನವನದಲ್ಲಿದ್ದಾಗ ಆವಾಗ ಉಗ್ರಸೇನನ ವೇಷವನ್ನು ಸ್ವೀಕಾರ ಮಾಡಿಕೊಂಡು ಒಬ್ಬ ಗಂಧರ್ವ, ಧ್ರುಮಿಳ ಎಂಬುವಂತಹ ಗಂಧರ್ವ ಬಂದು ಅಲ್ಲಿ ಹುಟ್ಟಿದಂಥವನೇ ಈ ಕಂಸ. ಆದ್ದರಿಂದ ಉಗ್ರಸೇನ ನಿನ್ನ ಅಪ್ಪ ಅಲ್ಲ ಅಂತನ್ನೋದನ್ನ ಆ ನಾರದರು ಅವನ ಹುಟ್ಟಿನ ಗುಟ್ಟನ್ನ ಹೇಳ್ತಾ ಇದ್ದಾರೆ. ಮೊದಲೇ ಉಗ್ರಸೇನ ಮೇಲೆ ಸಿಟ್ಟು ಅವನಿಗೆ, ಅವನು ಮೊದಲೇ ಕಾರಾಗೃಹದಲ್ಲಿ ಹಾಕಿಟ್ಟಿದ್ದಾನೆ. ಈಗ ಅವನಿಗೆ ದೃಢ ಆಯ್ತು, ನಾನೇನ್ ಮಾಡಿದ್ದೇನೆ ಅದು ಅತ್ಯಂತ ಸರಿಯಾಗಿದೆ, ಯಾಕೆ ನಮ್ಮ ಅಪ್ಪನೇ ಅಲ್ಲ ಅವನು, ಆದ್ದರಿಂದ ಅವನಿಗೆ ಇನ್ನಷ್ಟು ಶಿಕ್ಷೆಯನ್ನು ಕೊಡ್ಲಿಕ್ಕೆ ಹೇಳಬಹುದು ಅಂತ ಅವನು ತೀರ ನೋಡ್ಕೊಳ್ತಿದ್ದಾನೆ. ಹಾಗಾದ್ರೆ ಅವನಂತ ನಾರದನನ್ನ ಕುರಿತು, ಈ ಕೃಷ್ಣ ಅವನ ತಂದೆ ತಾಯಿದ್ದಾರೆ ವಸುದೇವ ದೇವಿಕಿ, ನನಗೆ ಮೋಸ ಮಾಡಿದ್ದಾರೆ, ಈ ಉಗ್ರಸೇನ ನನಗೆ ಮೋಸ ಮಾಡಿದವರು, ಎಲ್ಲರೂ ಕೂಡ ಮೋಸ ಮಾಡಿದವರು, ಅದಕ್ಕೆ ಇವನ್ನೆಲ್ಲ ಸಂಹಾರ ಮಾಡಿಬಿಡ್ತೇನೆ ಅಂತ ಕಂಸ ಹೇಳಿದಂತೆ. ನಾರದ ಹೇಳ್ತಾರೆ ಅಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ, ಯಾಕೆ ಅಂತಂದ್ರೆ ಈ ನೀನು ವಸುದೇವ ದೇವಿಕಿಯರನ್ನ ಸಂಹಾರ ಮಾಡಿದಂತಂದ್ರೆ ಕೃಷ್ಣ ನಿನ್ನನ್ನು ಬಿಡೋದಿಲ್ಲ, ಅದಕ್ಕೆ ನೀನು ಕೃಷ್ಣನ ಉಪಾಯ ಕರೆಸಿಕೊಳ್ಳಿಕ್ಕೆ ಆಲೋಚನೆ ಮಾಡು, ಕೃಷ್ಣನ ಏನು ಮಾಡಬೇಕು ಅಂತ ವಿಚಾರ ಮಾಡು, ನೀನು ವಸುದೇವ ದೇವಿಕಿಯರ ನೀನು ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ ನಾರದರು. ಆಯ್ತು ನಾರದರು, ನೀವೇನು ಹೇಳ್ತಿರಲ್ಲ ಇದು ನಿಜವಾದಂಥದ್ದು, ಬಹಳ ಆಲೋಚನೆ ಮಾಡಿ ಹೇಳ್ತೀರಿ, ನೀವು ಹೇಳಿದ ಮಾತನ್ನು ನಾನು ಕೇಳಲಿಲ್ಲ ಅಂತ ಆಗಿದ್ದರೆ ಬಹಳ ಕಷ್ಟ ಇತ್ತು ನನಗೆ, ಅದಕ್ಕೋಸ್ಕರ ನೀವು ಹೇಳಿದ ಹಾಗೆ ಮಾಡ್ತೇನೆ ಅಂತ ಹೇಳಿ ನಾರದರನ್ನು ಕುರಿತು ಹೇಳಿ ಮೊದಲಿಗೆ ವಸುದೇವ ದೇವಕಿಯರನ್ನು ಮತ್ತೆ ಕಾರಾಗೃಹದಲ್ಲಿ ಹಾಕಿದ್ದಂತೆ. ಮತ್ತೆ ಕಾರಾಗೃಹದಲ್ಲಿ ಹಾಕಿ ಅವರನ್ನ ಅಲ್ಲಿಟ್ಟಿದ್ದಾನೆ. ನಂತರದಲ್ಲಿ ಕೃಷ್ಣನನ್ನು ಕರೆಸಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಇಷ್ಟು ನಾರದರು ಇಲ್ಲಿ ಅಲ್ಲಿ ಹೇಳಿದ್ದಾರೆ. ನಾರದರಲ್ಲಿ ಕಂಸನಿಗೆ ಹೇಳಿದ್ದಾರೆ, ಋಷಿಸ್ತಮೇವಂ ರಚಿತಾಪರಾಧಂ ವಿಧಾಯ ಕೃಷ್ಣಾಂತಿಕ ಮಹಾಜಗಾನ. ಅಷ್ಟೇಳಿ ಇಲ್ಲಿ ಕೃಷ್ಣ ತೋರ್ತಾ ಇದ್ದಾರೆ. ಕೃಷ್ಣ ನಮಸ್ಕಾರ ಮಾಡಿ, ಸ್ವಾಮಿ ನಿನ್ನ ಕಾರ್ಯ ಆಗಿದೆ, ಕಂಸನಿಗೆಲ್ಲ ವಿಚಾರ ತಿಳಿಸಿದ್ದೇನೆ, ಇಂದೋ ನಾಳೆ ಕಂಸನ ಭಕ್ತರು ಬರ್ತಾರೆ ಅಂತ ಹೇಳಿ, ಆಯ್ತಪ್ಪ ಒಳ್ಳೆ ಕೆಲಸ ಅಂತ ಕೃಷ್ಣ ನಾರದರನ್ನು ಕುರಿತು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಆಶೀರ್ವಾದವನ್ನ ಭಗವಂತ ಮಾಡಿದ್ದಾನೆ. ಹೀಗೆ ನಾರದರು ತಮ್ಮ ಕಾರ್ಯವನ್ನು ಮುಗಿಸಿ ಮತ್ತೆ ಅವರು ದೇವಲೋಕಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ನಾರದ ತಮ್ಮ ಕೆಲಸವನ್ನು ಮುಗಿಸಿದ್ದ ಕಂಸ ಆಲೋಚನೆ ಮಾಡಿದ್ದಂತೆ, ಏನ್ ಮಾಡ್ಬೇಕೀಗ. ನಾರದರು ಇಷ್ಟು ಹೇಳಿ ಹೋಗಿದ್ದಾರೆ, ಕೃಷ್ಣ ಬಲರಾಮನನ್ನು ಕರೆಸಬೇಕು, ಯುದ್ಧಕ್ಕೆ ಬರ್ರಿ ಅಂತ ಕರೆಸಿದರೆ ಬಹಳ ಕಷ್ಟ ಇದೆ ನಮಗೆ, ಯುದ್ಧಕ್ಕೆ ಸಿದ್ಧರೇ ಆಗಿ ಬಂದ್ಬಿಟ್ರೆ ಕಷ್ಟ ಇದೆ, ಆದ್ದರಿಂದ ಅವರನ್ನ ಸುಮ್ಮನೆ ಕರೆಸಬೇಕು, ಯುದ್ಧ ಮಾಡಬೇಕು, ಅವರನ್ನ ಹೇಗಾದ್ರೂ ಉಪಾಯದಿಂದ ಸಂಹಾರ ಮಾಡಬೇಕು. ಅದಕ್ಕೆ ಆಲೋಚನೆ ಮಾಡಿದ್ದಂತೆ, ಆಲೋಚನೆ ಮಾಡಿ ತಾನು ಬಿಲ್ಲು ಹಬ್ಬ ಅಂತ ನೆಪವನ್ನು ಇಟ್ಟುಕೊಂಡು ಕೃಷ್ಣನನ್ನು ಕರೆಸಬೇಕು. ಯಾರನ್ನ ಕಳಿಸೋಣ, ಯಾರ್ಯಾರನ್ನ ಕಳಿಸಿದ್ರೆ ಕೃಷ್ಣ ಬರ್ತಾನೋ ಇಲ್ಲೋ, ಅಥವಾ ಹೋದವರು ಅಲ್ಲೇ ಹೋಗಿಬಿಡ್ತಾರೋ ಏನೋ ಅಂತ ಆಲೋಚನೆ ಮಾಡಿ, ಈ ಅಕ್ರೂರನನ್ನು ಕಳಿಸಿದರೆ ಕೃಷ್ಣ ಬರ್ತಾನೆ. ಯಾಕೆಂದ್ರೆ ಅಕ್ರೂರ ಕೃಷ್ಣನ ಭಕ್ತ, ದೇವಭಕ್ತ, ಆದ್ದರಿಂದ ಅಕ್ರೂರನ್ನು ಕಳಿಸೋಣ ಅಂತ ಆಲೋಚನೆ ಮಾಡಿದ್ದಾನೆ. ಆಲೋಚನೆ ಮಾಡಿ ಶಫಲ್ಕಜಃ, ಶಫಲ್ಕನ ಮಗನಾದ ಗಾಂಧಿನಿ ಸುತಃ, ಗಾಂಧಿನಿಯ ಮಗ ಅಂತ ಅವನನ್ನು ಕರಿತಾ ಇದ್ದಾರೆ, ಶಫಲ್ಕಜ ಅಂತ ಕರೀತಾರೆ. ಗಾಂಧಿನಿ ಅಂತ ಈ ಅಕ್ರೂರನ ತಾಯಿ ಹೆಸರು. ಅವಳ ಮಹಿಮೆಯನ್ನು ಹೇಳ್ತಾರೆ ಹರಿವಂಶದಲ್ಲಿ, ಅವಳ ಚರಿತ್ರೆ ಬರುತ್ತದೆ. ಕಾಶಿರಾಜನ ಮಗಳು ಗಾಂಧಿನಿ, ಅವಳು ಗರ್ಭದಲ್ಲಿರ್ತಾಳಂತೆ, ಅವಳ ತಾಯಿಯ ಗರ್ಭದಲ್ಲಿ ಗಾಂಧಿನಿ, ಅವಳ ತಾಯಿಯ ಗರ್ಭದಲ್ಲಿರ್ತಾಳೆ. ತಾಯಿಯ ಗರ್ಭದಲ್ಲಿದ್ದಾಗ ಎಷ್ಟೋ ದಿವಸ ಆದರೂ ಕೂಡ ಪ್ರಸವನೇ ಆಗೋದಿಲ್ಲ, 9 ತಿಂಗಳಿಗೆ ಪ್ರಸವ ಆಗಬೇಕು, ಪ್ರಸವ ಆಗೋದಿಲ್ಲ. 9 ಆಯ್ತು, 10 ಆಯ್ತು, 11 ಆಯ್ತು, ಎಷ್ಟು ತಿಂಗಳಲ್ಲೂ ಪ್ರಸವನೇ ಆಗೋದಿಲ್ಲಂತೆ. ಅವಾಗ ಅವಳ ತಾಯಿಗೆ ಹಾಗೆ ತಂದೆಗೆ ಬಹಳ ಸಂಕಟ ಆಗ್ತಾ ಇದೆ, ಯಾಕೆ ನೀನು ಹುಟ್ಟುತ್ತಾ ಇಲ್ಲ, ಇನ್ನೂ ಕೂಡ ಯಾಕೆ ಹುಟ್ಟುತ್ತಾ ಇಲ್ಲ ಅಂತ ಬಹಳ ಸಂಕಟವನ್ನು ಪಡ್ತಾ ಇದ್ದಾರಂತೆ. ಆವಾಗ ಒಳಗಿದ್ದಂಥ ಅವಳು ಹೇಳ್ತಾಳೆ, ನಾನು ಹುಟ್ಟಿದ ಮೇಲೆ ಪ್ರತಿನಿತ್ಯ ನೀವು ಒಂದು ಗೋವನ್ನ ದಾನ ಕೊಡ್ತೀರಿ ಅಂತ ಸಂಕಲ್ಪ ಮಾಡೋದಂತಾದ್ರೆ ನಾನು ಹುಟ್ಟೇನೆ ಅಂತ ಹೇಳಿದ್ಲಂತೆ. ಅಂತಹ ವ್ಯಕ್ತಿ ಅವಳು. ಆಯ್ತು ನೀನು ಹುಟ್ಟು, ನಿನಗೆ ನಿನ್ನ ಹೆಸರಿನಲ್ಲಿ ಪ್ರತಿನಿತ್ಯ ಗೋದಾನ ಮಾಡ್ತೇವೆ ಅಂತ ಅವರ ತಂದೆ ತಾಯಿ ಮಾತನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ ಹುಟ್ಟಿದವಳು, ಆದ್ದರಿಂದ ಅವಳನ್ನು ಗಾಂಧಿನಿ ಅಂತ ಕರಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂತಹ ಗಾಂಧಿನಿಯ ಮಗ ಅಕ್ರೂರ, ಅಂತಹ ಅವನು ಭಗವಂತನ ಶ್ರೇಷ್ಠ ಭಕ್ತ, ಅಕ್ರೂರ ಭಗವಂತನ ಚಿನ್ನ ಭಕ್ತ. ಅಂತಹ ಚಿನ್ನ ಭಕ್ತನಾದ ಅಕ್ರೂರ ಕೃಷ್ಣನನ್ನ ಅರಸಿಕೊಂಡು ಕೃಷ್ಣನನ್ನ ಕರೆದುಕೊಂಡು ಬರಬೇಕು ಅಂತ ಬರ್ತಾ ಇದ್ದಾನೆ. ವ್ರಜೇಶ ಗೋದೋಹನ ಕರ್ಮಣಿ ಸ್ಥಿತಂ ನಿಜಂ ಪ್ರಭುಂ ನೀರದ ನೀಲ ವಿಗ್ರಹಂ ದದರ್ಶ ಸಂದರ್ಶಯಿತುಂ ಸಮುದ್ಯತಂ ಸ್ವಭಕ್ತ ಸರ್ವೇಕ್ಷಿತ ದೋಹ ದಕ್ಷತಾಂ. ಅಕ್ರೂರ ಕಂಸ ಹೇಳಿದಾಗ ರಥವನ್ನು ಏರಿ ಬರ್ತಾ ಇದ್ದಾನೆ. ಬರುವ ಸಂದರ್ಭದಲ್ಲಿ ದಾರಿಯಲ್ಲೆಲ್ಲ ಆಲೋಚನೆ ಮಾಡ್ತಿದ್ದಾನೆ ಅಂತ, ನಾನೀಗ ಮಧುರಾನಗರಿಂದ ಹೋಗ್ತಾ ಇದ್ದೇನೆ, ಕಂಸನ ಕಡೆಯಿಂದ ಹೋಗ್ತಾ ಇದ್ದೇನೆ, ಕೃಷ್ಣನ ಹತ್ತಿರ ಹೋಗ್ತಾ ಇದ್ದೇನೆ, ವೃಂದಾವನದಲ್ಲಿರೋ ಕೃಷ್ಣನ ಹತ್ತಿರ, ನಾನು ಹೋಗ್ತಾ ಇರೋದು ಕಂಸನ ಕಡೆಯಿಂದ, ಕಂಸನ ಭೃತ್ಯನಾಗಿ ಹೋಗ್ತಾ ಇದ್ದೇನೆ, ಕೃಷ್ಣನನ್ನು ಕರಿತಾನೋ ಇಲ್ಲೋ, ಮಾತನಾಡಿಸ್ತಾನೋ ಇಲ್ಲೋ, ಅಥವಾ ಏನು ಮಾಡ್ತಾನೋ ಏನೋ ಅಂತೆಲ್ಲ ಆಲೋಚನೆ ಮಾಡಿಕೊಂಡು ಅಕ್ರೂರ ಹೋಗ್ತಾ ಇದ್ದಾನೆ. ಅವನು ಬರೋ ಸ್ವಲ್ಪ ನಿಧಾನ ಆಯ್ತಂತೆ. ಆಲೋಚನೆ ಮಾಡ್ತಾ ಮಾಡ್ತಾ ಹೋಗುವಾಗ ರಥದ ವೇಗ ಸ್ವಲ್ಪ ಕಮ್ಮಿ ಆಗಿದೆ, ರಥ ಬೇಗ ಹೋಗಿರಲಿಲ್ಲ, ಸ್ವಲ್ಪ ನಿಧಾನ ಆಯ್ತು. ಮಂದಗತಿಯಲ್ಲಿ ಹೋಗಿದೆ ರಥ. ಹೋಗುವಾಗ ಸೂರ್ಯಾಸ್ತ ಆಗಿದೆ, ಅದೇ ಸೂರ್ಯಾಸ್ತ ಆಗಿದೆ. ಅವನು ಗೋಗಳ ಮಧ್ಯದಲ್ಲಿ ಆ ಕೃಷ್ಣನ ರೂಪವನ್ನು ನೋಡಬೇಕು ಅಂತ ಉತ್ಸಾಹದಲ್ಲಿ ಬರ್ತಾ ಇದ್ದಂತೆ. ಆದ್ರೆ ಬರೋ ಹೊತ್ತಿಗೆ ಗೋಗಳು ಹಟ್ಟಿ ಸೇರಿದ್ದು, ಕೃಷ್ಣ ಮನೆ ಸೇರಿದ್ದ, ನೋಡ್ತಾ ಇದ್ದಾನೆ ಕೃಷ್ಣ ಕಾಣಿಸ್ತಾ ಇಲ್ಲ. ಅದೇ ತಾನೇ ಮೂಡಿದಂತಹ ಗೋಗಳ ಆ ಗೊರಸಿನ ಗುರುತುಗಳು. ಕೃಷ್ಣನ ಅಲ್ಲಲ್ಲಿ ನೋಡ್ತಾ ಇದ್ದಾನೆ, ಕೃಷ್ಣನ ಪಾದಚಿಹ್ನೆ ಕಂಡು ಬರ್ತಾ ಇದೆ. ಮಧುರಾ ನಗರಿಯ ಮಂತ್ರಿ ಆ ಅಕ್ರೂರ ರಥದಿಂದ ಕೆಳಗಾರಿದ್ದಾನಂತೆ. ಕೃಷ್ಣನ ಪಾದಚಿಹ್ನೆಯನ್ನೆಲ್ಲ ರಥವನ್ನು ಏರಿಸಿಕೊಂಡು ಹೋಗೋದ ಅಂತ ಕಾಲ್ನಡಿಗೆಯಿಂದ ಹೊರಟಂತೆ. ಅನ್ನಿಸ್ತಂತೆ, ನಾನು ಕಾಲ್ನಡಿಗೆಯಿಂದಲೂ ಹೋಗೋದು ಸರಿಯಲ್ಲ, ಕೃಷ್ಣನ ಪಾದ ತೊಳೆದು ಕೃಷ್ಣನ ಪಾದ ಚಿಹ್ನೆ ಅದನ್ನ ಹೇಗೆ ತಿಳಿಯೋದು ಅಂತ ಅಲ್ಲಿ ಹೊರಳಾಡ್ಕೊಂಡು ಹೋಗ್ತಾ ಇದ್ದಾನಂತೆ. ಭಕ್ತನಾದ ಅಕ್ರೂರ ಕೃಷ್ಣನ ಪಾದ ಚಿಹ್ನೆಯ ಮೇಲೆ ಹೊರಳಾಡಿಕೊಂಡು ಹೋಗಿದ್ದಾನೆ. ಮೈ ತುಂಬ ಧೂಳಾಗಿದೆ. ರಾಜನ ಮನೆಯಲ್ಲಿ ಮಂತ್ರಿ ಆದವ ಇವತ್ತು ಆ ವೃಂದಾವನದಲ್ಲಿ ಆ ಕಾಡಿನಲ್ಲಿ ಮಣ್ಣಿನಲ್ಲಿ ಹೊರಳಾಡಿದ್ದಾನೆ. ಮೈ ತುಂಬ ಮಣ್ಣು ಮಾಡಿಕೊಂಡಿದ್ದಾನೆ, ಆನಂದ ಪಟ್ಟಿದ್ದಾನೆ, ನನರ್ಥ ಕುಣಿದಾಡ್ತಾ ಇದ್ದಾನಂತೆ. ನವ್ಯೋತ್ಸವ ಜಾತ ಸಂಭ್ರಮ, ದೊಡ್ಡ ಉತ್ಸವ ಆದಾಗ ಪುಟ್ಟ ಮಕ್ಕಳು ದೊಡ್ಡ ಉತ್ಸವ ಆಯ್ತು, ಹೊಸ ಬಟ್ಟೆಗಳನ್ನು ಹಾಕೊಂಡ್ರು, ಅವನಿಗೆ ಒಳ್ಳೆ ಸಿಹಿ ತಿಂಡಿಗಳನ್ನ ತಿಂದ್ರು ಅಂತಾದ್ರೆ ದೊಡ್ಡವರೆಲ್ಲ ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾ ಇದ್ರೆ ಮಕ್ಕಳಿಗೆ ಖುಷಿಯಾಗಿ ಹೇಗೆ ಕುಣಿತಾರಲ್ಲ ಹಾಗೆ ಅಕ್ಕರು ನರ್ತನ ಮಾಡ್ತಾ ಇದ್ದಾನಂತೆ. ನರ್ತನ ಮಾಡ್ತಾ ಕುಣಿತಾ ಕುಣಿತಾ ಅವನು ಅಲ್ಲಿಗೆ ಬರ್ತಾ ಇದ್ದಾನೆ. ಅಲ್ಲಿಗೆ ಬಂದ ಕೃಷ್ಣ ಎಲ್ಲಿದ್ದಾನೆ ಅಂತ ಕೇಳಿದಾಗ ಕೃಷ್ಣ ಮನೆಯಲ್ಲಿ ಕೇಳ್ತಾ ಇದ್ದಾನೆ, ಕೃಷ್ಣ ಎಲ್ಲಿದ್ದಾನೆ? ಏ ಬಾ 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 ಅಂತ ಹೇಳ್ತದೆ. ಇಲ್ಲ, ಮೊದಲು ಕೃಷ್ಣನ ದರ್ಶನ ಆಗಬೇಕು. ಕೃಷ್ಣ ಇದೆ ನೋಡು, ಹಟ್ಟಿಯಲ್ಲಿದ್ದಾನೆ, ಕೊಟ್ಟಿಗೆಯಲ್ಲಿದ್ದಾನೆ ಕೃಷ್ಣ ಅಂತಂದ್ರೆ ಆಯ್ತು ಅಂತ. ಕೃಷ್ಣನ್ ನೋಡಬೇಕು ಅಂತ ಕ್ರೂರ ಅಲ್ಲಿಗೆ ಬರ್ತಾ ಇದ್ದ, ಹಟ್ಟಿಗೆ ಬರ್ತಾ ಇದ್ದ. ಕೃಷ್ಣ ಏನ್ ಮಾಡ್ತಾ ಇದ್ದ? ಹಾಲನ್ನು ಕರಿತ ಆನಂತ. ಜಗತ್ಪಾಲಕನಾದ ಕೃಷ್ಣ ತನ್ನ ಮನೆಯಲ್ಲಿ ಹಸುಗಳ ಹಾಲನ್ನು ಕರಿತಾ ಇದ್ದಾನಂತ. ಅದು ನೋಡಿದ್ದಂತೆ, ಅದು ಅದರಾದ್ರೆ ಹೇಳ್ತಾರೆ ಅದು ಸರಿಯಾಗಿತ್ತು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಸ್ವಭಕ್ತ ಸರ್ವೇಕ್ಷಿತ ದೋಹ ದಕ್ಷತಾನ್. ಅಕ್ರೂರ ತನ್ನ ಮನೆಗೆ ಬಂದ ಕೃಷ್ಣ ಹಾಲನ್ನು ಕರಿತಾ ಇದ್ದ, ತೋರಿಸ್ತಾ ಇದ್ದಾನಂತೆ. ಭಕ್ತರು ತನ್ನ ಬೆಳೆಗೆ ಬಂದ್ರೆ ಅವರು ಬೇಕಾದ್ದನ್ನು ಕರಿತೇನೆ ಅಂತ ತೋರಿಸ್ಲಿಕ್ಕೆ ಕೃಷ್ಣ ಹಾಲನ್ನು ಕರಿತಾ ನಿಂತಿದ್ದಂತೆ. ಅವನು ಹೋಗಿದ್ದಾನೆ, ಕೃಷ್ಣ ನೋಡಿದ, ಆನಂದ ಪಟ್ಟ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡ್ತಾ ನನಾಮ ನಾರಾಯಣ ಮಾದಿ ಪುರುಷಂ ನಾರ್ಥ ನವ್ಯೋತ್ಸವ ಜಾತ ಸಂಭ್ರಮ ನನಾದ ನಾನಾ ದುರಿತೋಘ ಮರ್ದಯನ್ ನನಂದ ನಂದಸ್ಯ ತಪಫಲೋದಯಂ. ಭಗವಂತ ನಮಸ್ಕಾರ ಮಾಡ್ತಾ ಇದ್ದಾನೆ. ನಂದನ ಸೌಭಾಗ್ಯ ಎಂಥದ್ದು, ಇಂತಹ ಕೃಷ್ಣ ಜಗತ್ಪಾಲಕನಾದ ಭಗವಂತ, ಅವನ ದರ್ಶನ ಪ್ರತಿನಿತ್ಯ ಆಗುತ್ತೆ. ಅವನು ಇವನ ಮನೆಯಲ್ಲೇ ವಾಸ ಮಾಡ್ತಾನೆ. ಇಷ್ಟೆಲ್ಲ ಸೌಭಾಗ್ಯ ಆ ನಂದಗೋಪನದು ಯಶೋದಯಂತು ಅಂತ ಅಕ್ರೂರ ಕೊಂಡಾಡ್ತಾ ಇದ್ದಾನೆ. ಭಗವಂತನನ್ನ ಗಟ್ಟಿಯಾಗಿ ಕೂಗ್ತಾ ಇದ್ದಾನೆ. ಕೃಷ್ಣ ಅವನ್ನ ಎತ್ತಿದ್ದಾನಂತೆ. ಕೃಷ್ಣ ಅಕ್ರೂರನನ್ನ ಎತ್ತಿ ಹಿಡಿದು ತಮಾಲಿ ನಿಂಗೆ ದೃಢಮಚ್ಯುತ ಪ್ರಿಯಂ ಸಶಂಕ ನೇಣಂಕ ಶುಚಿಸ್ಮಿತಾನನ ಅನಾದಿ ಸಿದ್ಧಂ ಭವರೂಪ ಬಂಧನಂ ತದಾಶ್ರಿತಂ ವಿಶ್ಲಥಯನ್ನಿವಂಜಸ. ಅಕ್ರೂರನ್ನ ಎತ್ತಿ ಹಿಡಿದಂತೆ ಕೃಷ್ಣ ಬಿಗುವಾಗಿ ಗಟ್ಟಿಯಾಗಿ ಅಲಿಂಗನ ಮಾಡ್ಕೊಳ್ತಾ ಇದ್ದಾನಂತೆ. ಆತ್ಮೀಯರು ಬಂದಾಗ ಹೇಗೆ ಬಂಧುಗಳು ಅಥವಾ ಮಿತ್ರರು ಹೇಗೆ ಗಟ್ಟಿಯಾಗಿ ಅಲಿಂಗನ ಮಾಡ್ಕೊಳ್ತಾರೆ, ಹಾಗೆ ಕೃಷ್ಣ ಅಷ್ಟು ಗಟ್ಟಿಯಾಗಿ ಹಿಡಿದು ಅಕ್ರೂರನ್ನ ಅಲಿಂಗನ ಮಾಡ್ಕೊಳ್ತಾ ಇದ್ದಾರೆ. ಅಕ್ರೂರ್ ಅಂದ್ಕೊಂಡು ಬಂದಿದ್ದ ಕೃಷ್ಣನನ್ನು ನೋಡ್ತಾನೆ ಇಲ್ಲೋ ಮಾತನಾಡಿಸ್ತಾನೆ ಇಲ್ಲೋ ಅಂತ. ಆದರೆ ಮೊದಲ ಕ್ಷಣದಲ್ಲಿ ಅವನಿಗೆ ಸಿಕ್ಕ ಪ್ರತಿಕ್ರಿಯೆಯನ್ನ ಅವನು ಅನುಭವಿಸಿದಾಗ ಅವನ ಮಿಗಿಲಾದ ಆನಂದ ಆಗ್ತಾ ಇದೆ. ಕೃಷ್ಣ ಅವನು ನೋಡಿದ್ದು ಏನಪ್ಪ ಹೇಗಿದ್ದೆ ಅಂತ ಕುಶಲ ಕೃಷ್ಣ ಎಲ್ಲ ಮೊದಲಿಗೆ ಅಲಿಂಗನನ್ನು ಕೊಟ್ಟಿದ್ದಾನೆ, ಅದಕ್ಕಿಂತ ಸೌಭಾಗ್ಯ ಏನಿದೆ? ಅಕ್ರೂರನಿಗೆ ಆನಂದಕ್ಕೆ ಪಾರವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅವನು ಎತ್ತಿ ಅಲಿಂಗನ ಮಾಡ್ತಾ ಇದ್ದಾನಂತ. ಯಾಕೆ ಅಂತಂದ್ರೆ, ಒಂದು ಕಟ್ಟಿಗೆ ದಾರವನ್ನು ಕಟ್ಟಿದರೆ ಆ ಕಟ್ಟಿದ ದಾರವನ್ನು ಬಿಡಿಸ್ಬೇಕು ಅಂತಂದ್ರೆ ನಾವು ಒತ್ತಿ ಹಿಡಿದರೆ ದಾರ ಸಡಿಲಾಗುತ್ತೆ, ಗಂಟು ಸಡಿಲಾಗುತ್ತೆ, ಅದನ್ನು ಬಿಚ್ಚಬಹುದು. ಹಾಗೆ ಅಕ್ರೂರನಿಗೆ ಕಟ್ಟಿದ ಸಂಸಾರ ಬಂಧನವನ್ನು ಬಿಡಿಸಲಿಕ್ಕೆ ಅಂತ ಗಟ್ಟಿಯಾಗಿ ಕೃಷ್ಣ ಅಲಿಂಗನ ಮಾಡ್ಕೊಳ್ತಾ ಇದ್ದಾನೆ ಅಂತ ರಾಜರು ಹೇಳ್ತಾ ಇದ್ದಾರೆ. ಹೀಗೆ ಕೃಷ್ಣ ದೃಢವಾಗಿ ಅವನ ಅಲಿಂಗನ ಮಾಡ್ಕೊಳ್ತಾ ಇದ್ದಾನೆ. ಬಹಳ ಸಂತೋಷಪಟ್ಟಿದ್ದಾನೆ ಅಕ್ರೂರ. ಹೀನಂ ಹೀನಂ ಅಚಿತುಂ ನಿನೀಶಂ ಅಕ್ರೂರ ಅಕ್ರೂರ ಜನಪ್ರಿಯಸ್ವಂ ಗಿರ್ವಾಣ ಗಿರ್ವಾಣ ಗಣಾತಿ ದೂರೋ ರಕ್ಷೋಭ ರಕ್ಷೋಭ ಕೃತಿತ್ಯವೋಚತ. ಎಷ್ಟು ಸೊಗಸಾದ ಶ್ಲೋಕಗಳು, ಸರಳವಾದ ಶ್ಲೋಕಗಳು, ಸುಂದರವಾದ ಶ್ಲೋಕಗಳು ರಾಜರದ್ದು. ಸರಳ ಸುಂದರ ಪರಾಸಮಯ ಅದು ರಾಜರ ಶೈಲಿ. ಅದರಲ್ಲಿ ಅನೇಕ ಅರ್ಥಗಳು ಅಡಕವಾಗಿವೆ. ಮಹೀನಂ ಭೂಮಿಗೆ ಅರಸ ಅಂತ ಅನಿಸ್ಕೊಂಡಿರುವ ಕಂಸನನ್ನ ಹೀನಂ ಅವನನ್ನ ಮರ್ದನ ಮಾಡುವ ಉದ್ದೇಶದಿಂದ ಮಚಿತುಂ ಅವನ ಸಂಹಾರ ಮಾಡಬೇಕು ಅಂತ ಉದ್ದೇಶದಿಂದ ಆ ಅಕ್ರೂರ ಅನ್ನ ಜೊತೆಗೆ ಕೃಷ್ಣ ಹೊರಡಬೇಕು ಅಂತ ಸಿದ್ಧನಾದವ. ಗಿರ್ವಾಣ ಗಿರ್ವಾಣ ಗಣಾತಿ ದೂರ, ಗಿರ್ವಾಣ ಅಂದ್ರೆ ದೇವತೆಗಳು, ದೇವತೆಗಳ ಮಾತು ಭಗವಂತ ನಿಲುಕೋದಿಲ್ಲ ಅಂತಹ ಭಗವಂತ ರಾಕ್ಷಸರ ರಾಕ್ಷಸರಿಂದ ಭೂಮಿಗೆ ಏನು ಭಾರ ಆಗಿದೆ ಆ ಭಾರವನ್ನೆಲ್ಲ ಪರಿಹಾರ ಮಾಡುವ ಭಗವಂತ ಆ ಅಕ್ರೂರನ್ನು ಕುರಿತು ಮಾತನಾಡ್ತಾ ಇದ್ದಾನೆ. ಅಕ್ರೂರನನ್ನು ಕುರಿತು ಮೊದಲು ಕೃಷ್ಣ ಮಾತನಾಡ್ತಾ ಇದ್ದಾನೆ. ಕ್ಷೇಮ ಕಿಂ ತವನ ಪಿತಾ ಚ ಕುಶಲಿ ಸಧ್ಯಾಯ ತೀರ್ಥ ಪ್ರತಿ ಸ್ವರ್ಗಾರಾಧನ ಮುಖ್ಯ ಶೋಭನ ಕೃತಿ ವಿಘ್ನಜ್ಜಿತ ವರ್ತತೆ ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೇ ಕಂಸಸ್ಯ ಕಾವಾಸ್ತ್ರ ಸತ್ವಂ ವೇತ್ಯ ಅಖಿಲಂ ಯದದ್ಯಹಿ ಮಯಾ ಕರಿಂ ಚ ತದ್ವ್ಯಾಪಯ. ಕೃಷ್ಣ ಅಕ್ರೂರನ್ನು ಕೇಳ್ತಾ ಇದ್ದಾನೆ, ಏನಪ್ಪ ಅಕ್ರೂರ ಕುಶಲನಾಗಿದ್ದೀಯಾ ಚೆನ್ನಾಗಿದ್ದೀಯಾ? ಮೊದಲಿಗೆ ಕ್ಷೇಮ ಪ್ರಶ್ನೆ ಭಗವಂತನ, ಮೊದಲಿಗೆ ಕುಶಲ ಪ್ರಶ್ನೆ. ಯಾವತ್ತೂ ಕೂಡ ಮೊದಲಿಗೆ ಭಗವಂತ ಅವನು ಕುಶಲವನ್ನ ವಿಚಾರ ಮಾಡ್ತಾರೆ. ಜ್ಞಾನ ಅಭಯ ಎರಡೂ ಕೂಡ ಭಗವಂತನ ಯಾವುದೇ ರೂಪ ನೋಡು, ಕೇವಲ ಜ್ಞಾನ ಕೊಡುವಂಥದ್ದು ಅಂತಾರೆ. ಭಗವಂತನ ಯಾವುದೇ ರೂಪ, ವೇದವ್ಯಾಸ ರೂಪ ಜ್ಞಾನವನ್ನು ಕೊಡೋ ರೂಪ, ಅದರಲ್ಲಿ ಇನ್ನೊಂದು ಕೈಯಲ್ಲಿ ತರ್ಕ ಅಭಯ ಇರ್ತಂ, ಒಂದು ಕೈ ಜ್ಞಾನ ಇನ್ನೊಂದು ಕಡೆ ಅಭಯವನ್ನು ಕೊಡ್ತಾ ಇರ್ತಾರೆ. ಮೊದಲಿಗೆ ಹೊಟ್ಟೆ ಬಟ್ಟೆ ದೇಹ ದಾರ್ಢ್ಯ, ಆಮೇಲೆ ಜ್ಞಾನ, ಭಗವಂತನ ಚಿಂತನೆ ಬರಲಿಕ್ಕೆ ಸಾಧ್ಯ. ಅನ್ನೋ ದೃಷ್ಟಿಯಿಂದ ಮೊದಲೇ ಭಗವಂತ ಅದನ್ನು ಕೊಡ್ತಾನಂತೆ. ಅದಕ್ಕೆ ಮೊದಲು ಕೇಳ್ತಾ ಇದ್ದಾನೆ ಅಕ್ರೂರನ ಕುರಿತು, ಕ್ಷೇಮ ಕಿಂ ಏನಪ್ಪ ಕುಶಲನಾಗಿದ್ದೀಯಾ ಅಂತ ಕೃಷ್ಣ ಕೇಳ್ತಾನೆ ಅಕ್ರೂರನ. ನಿಮ್ಮ ತಂದೆ ತಾಯಿಯಲ್ಲಿ ಹೇಗಿದ್ದಾರೆ? ನಮ್ಮಪ್ಪ ಅಮ್ಮ ವಸುದೇವ ದೇವಿಕೆ ಹೇಗಿದ್ದಾರಪ್ಪ? ಕೃಷ್ಣ ಕೇಳ್ತಾನೆ, ನಮ್ಮಪ್ಪ ಅಮ್ಮ ಹೇಗಿದ್ದಾರೆ ವಸುದೇವ ದೇವಿಕೆ? ಆಯ್ತು, ಕುಶಲ ಪ್ರಶ್ನೆ ಅಲ್ಲಿಗೆ ಮುಗೀತು, ಅಷ್ಟೇ, ಜಾಸ್ತಿ ಹೊತ್ತೇನಿಲ್ಲ, ಅದರ ಬಗ್ಗೆ ಅಷ್ಟೇ ವಿಚಾರ. ಅದಾದ್ಮೇಲೆ ಕೃಷ್ಣ ಕೇಳ್ತಾನೆ, ಏನು ಎಲ್ಲ ಸ್ವಾಧ್ಯಾಯ ನಿನ್ನ ಸ್ವಶಾಖ ಅಧ್ಯಯನ ಅದರಲ್ಲಿ ನಡೀತಾ ಇದೆಯಾ? ತೀರ್ಥಕ್ಷೇತ್ರ ಯಾತ್ರೆಗಳೆಲ್ಲ ನಿರ್ವಿಘ್ನವಾಗಿ ನಡೀತಾ ಇದೆಯಾ? ಸ್ವರ್ಗರಾದ ದೇವತೆಗಳು ಇಂದ್ರಾದ ದೇವತೆಗಳು ಅವರ ಆರಾಧನೆಯನ್ನು ಸಕಾಲಕ್ಕೆ ಅವರವರ ಕಾಲಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಆರಾಧನೆ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀಯಾ? ಅದನ್ನೆಲ್ಲ ಅದೆಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರ್ತಾ ಇದೆ ತಾನೆ, ಯಾವ ಬಾಧಗಳಿಲ್ಲ, ಯಾವುದು ಕೂಡ ಇಲ್ಲ ತಾನೆ. ಅದರ ಜೊತೆಗೆ ಸ್ವಲ್ಪ ಬರೇ ಇದರಲ್ಲೇ ಮನೆ ಮಠ ಅಂತ ಇರದೇನೆ, ಮಕ್ಕಳು ಹೆಂಡತಿ ಅಂತ ಇದರಲ್ಲೇ ಮುಳುಗದೇನೆ, ಕಿಂ ಸಂಸಾರ ವಿಮುಕ್ತಯೇ, ಸಂಸಾರ ವಿಮುಕ್ತನಾಗಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀಯಾ ಅಂತ ಕೃಷ್ಣ ಕೇಳ್ತಾನೆ. ಕಿಂ ಸಂಸಾರ ವಿಮುಕ್ತಯೇ ಪ್ರಯತಸೆ ಅಂತ ಕೃಷ್ಣ ಇಷ್ಟೆಲ್ಲ ಕೇಳ್ತಾನಂತೆ. ಆಯ್ತು ಸರಿ, ಏನು ಬಂದದ್ದು ಕಂಸ, ಏನ್ ಹೇಳ್ತಾನೆ, ಏನಿದೆ ಕಂಸನ ಮಾತು ಅಂತ ಕೃಷ್ಣ ಇಷ್ಟೆಲ್ಲ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನಂತೆ. ಪ್ರಶ್ನೆಯನ್ನು ಮಾಡಿದಾಗ ಆವಾಗ ಅಕ್ರೂರ ಉತ್ತರವನ್ನು ಕೊಡ್ತಾನೆ. ಅಕ್ರೂರ ಉತ್ತರ ಏನು? ಕೃಷ್ಣನ ಪ್ರಶ್ನೆ ಅಂತಹ ಪ್ರಶ್ನೆ, ಅದಕ್ಕೆ ಅಕ್ರೂರ ಏನು ಉತ್ತರ ಕೊಡಬಹುದು? ಅದಕ್ಕೆ ಅಕ್ರೂರ ಉತ್ತರ ಕೊಡ್ತಾನೆ, ಕ್ಷೇಮಸ್ತಾವದನಂತ ಹೃತ್ಸರ ಸುಜೇ ಯಾವತ್ ಭವನ್ ವರ್ತತೆ ಸ್ವೀಯ ಕ್ಲೇಶವನಾಮನೆ ತ್ವಯಿ ಸತಿ ಕ್ಲೇಶಕ್ಕ ಪಿತೃಸ್ತವ ಕಿಂತು ತ್ವತ್ಪಿತೃತಾಪವಾದ ಜನಿತಂ ತಕ್ಷೃಂಖಲಾ ಬಂಧನಂ ಚಿಂತಾ ಸಂತತಿ ಹೇತುಕ ಹೇತುರೇಪನತಯೋ ಸಂತಾಪಕಾರಿ ಪ್ರಭೋ. ಕ್ಷೇಮವಾಗಿದ್ದೀಯಾ ಅಂತ ಕೇಳಿದೆ. ಏನಲ್ಲ ಸ್ವಾಮಿ ಚೆನ್ನಾಗಿದ್ದೇನೆ ಅಂತ ಹೇಳಿಲ್ಲಂತೆ ಅಕ್ರೂರ. ಅಕ್ರೂರ ಹೇಳ್ತಾನೆ, ಸ್ವಾಮಿ ಅಲ್ಲಿಯ ತನಕ ಚೆನ್ನಾಗೇ ಇರ್ತವೆ, ಎಲ್ಲಿಯ ತನಕ ನಮ್ಮ ಹೃದಯದಲ್ಲಿ ನೀನು ನೆಲೆಸಿರ್ತೀಯೋ ಅಲ್ಲಿಯ ತನಕ ಕ್ಷೇಮವೇ ನಮಗೆ ಅಂತ ಅಕ್ರೂರ ಹೇಳ್ತಾ ಇರ್ತಾರೆ. ಕ್ಷೇಮಸ್ತಾವದನಂತ ಹೃತ್ ಸರಸಿಜೇ ಯಾವತ್ ಭವಾನ್ ವರ್ತತೆ, ನಮ್ಮ ಹೃದಯದಲ್ಲಿ ನೀನು ನೆಲೆಸಿರೋ ತನಕ ನಮಗೆ ಕ್ಷೇಮವೇ. ಇನ್ನು ನಿಮ್ಮಪ್ಪ ಅಮ್ಮ ವಸುದೇವ ದೇವಿಕೆಲ್ಲ ಹೇಗಿದ್ದಾರೆ ಅಂತ ಕೇಳಿದ್ರು. ಅವರೆಲ್ಲ ಚೆನ್ನಾಗೇ ಇದ್ದಾರೆ, ಅವರು ಯಾವತ್ತೂ ಕೂಡ ಚೆನ್ನಾಗಿರ್ತಾರೆ. ಯಾಕೆ? ಸ್ವೀಯ ಕ್ಲೇಶ ವನಾಮಲೆ ತೈಸತಿ ಕ್ಲೇಶ ಕಪಿತ್ರಸ್ತವ, ನಿನ್ನ ತಂದೆ ತಾಯಿ ತನಿಸ್ಕೊಂಡು ಬರ್ತಾನೆ ಅಂತಂದ ಮೇಲೆ ನಿನ್ನ ಆರಾಧಕರು ಯಾರಿದ್ದಾರೆ ಅವರ ದುಃಖಗಳನ್ನೇ ಪರಿಹಾರ ಮಾಡುವಂಥವ್ರು ನೀನು. ಹಾಗಿರಬೇಕಾದ್ರೆ ನೀನವರ ಆತ್ಮೀಯ ಬಂಧು ಭಕ್ತರು ಎಲ್ಲ ಅನಿಸ್ಕೊಂಡಿದ್ದಾರೆ ಅವರು, ಹಾಗಿರಬೇಕಾದ್ರೆ ಅವ್ರಿಗೆ ದುಃಖ ಆಗಲಿ ಸಾಧ್ಯ? ಅವರು ಕೂಡ ಕುಶಲವಾಗಿದ್ದಾರೆ. ಆದರೆ ಒಂದು ಮಾತ್ರ ತಪ್ಪಾಗಿದೆ ಅಂತ ಹೇಳ್ತಾರೆ. ಏನು? ಜಗತ್ತಿನಲ್ಲಿ ದೊಡ್ಡ ಅಪಪ್ರಚಾರ ಆಗಿದೆ. ಏನು ಅಪಪ್ರಚಾರ? ನಿನ್ನ ತಂದೆ ತಾಯಿ ತರಿಸ್ಕೊಂಡ್ಬಿಟ್ಟಿದ್ದಾರೆ ಅವರು, ಅದು ದೊಡ್ಡ ಅಪಪ್ರಚಾರ ಆಗಿದೆ. ಅದಕ್ಕೆ ಸ್ವಲ್ಪ ಶಿಕ್ಷೆ ಅವರಿಗೆ ಆಗಿದೆ, ಅದಕ್ಕೆ ಶೃಂಖಲಾ ಬಂಧನಂ, ಅವರ ಕೈ ಕಡಿವಾಣ ಬಿದ್ದಿದೆ ಅಂತ ಹೇಳ್ತಾ ಇರ್ತಾರೆ. ಅವರ ಕೈಗೆ ಬೇಡಿ ಬಿದ್ದಿದೆ. ಯಾಕೆ ಅಂತಂದ್ರೆ ನಿನ್ನ ತಂದೆ ತಾಯಿ ತರಿಸ್ಕೊಂಡ ಅಪರಾಧಕ್ಕೆ, ಆ ಅಪವಾದಕ್ಕೆ ಸರಿಯಾಗಿ ಅವರಿಗೆ ಕೈಗೆ ಬೇಡಿ ಬಿದ್ದಿದೆ ಅಂತ ಅಕ್ರೂರ ಉತ್ತರನ ಕೊಡ್ತಾ ಇದ್ದಾನೆ. ಆಯ್ತು, ಕೃಷ್ಣ ಮುಂದೆ ಕೇಳಿದ, ಏನು ಸ್ವಾಧ್ಯಾಯ ತೀರ್ಥಾಕೃತಿ ಅಧ್ಯಯನ ಎಲ್ಲ ಪಾಠ ಅದೆಲ್ಲ ಚೆನ್ನಾಗಿ ನಡೀತಾ ಇದೆಯೋ? ಅಧ್ಯಯನ ಕ್ಷತ್ರಿಯರಿಗಾಗಿ ಉಪದೇಶದ ಅಧಿಕಾರ ಇಲ್ಲ. ಸ್ವಕರ್ಮ ವಿಪ್ರಸ್ಯ ಜಪೋಪದೇಶ ಆಚಾರ್ಯ, ಬ್ರಾಹ್ಮಣನಿಗೆ ಜಪ ಉಪದೇಶ ಅಧಿಕಾರ, ಕ್ಷತ್ರಿಯನಿಗೆ ಅಧ್ಯಯನ ಅಧಿಕಾರ ಇದೆ, ಪಾಠದ ಅಧಿಕಾರ ಇಲ್ಲ. ಅದಕ್ಕೆ ಭೀಷ್ಮಾಚಾರ್ಯರಂತಹ ವಿದ್ಯಾ ವಿಶಾರದರಾದರೂ ಕೂಡ ತಮ್ಮ ಮಕ್ಕಳನ್ನು ದ್ರೋಣಾಚಾರ್ಯ ಅಂತ ಕಳಿಸ್ತಾರೆ ಮೊಮ್ಮಕ್ಕಳನ್ನು. ಯಾಕೆ? ಕ್ಷತ್ರಿಯರಿಗೆ ಉಪದೇಶದ ಅಧಿಕಾರ ಇಲ್ಲ. ಅಧ್ಯಯನ ಎಲ್ಲ ಚೆನ್ನಾಗಿ ನಡೀತಾ ಇದೆಯೋ? ತೀರ್ಥಕ್ಷೇತ್ರಗಳ ಯಾತ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದಕ್ಕೇನು ಅಕ್ರೂರ್ ಉತ್ತರ ಕೊಡಬಹುದು? ಅಕ್ರೂರ್ ಹೇಳ್ತಾನೆ, ತೀರ್ಥಂ ಸೇವಿತಮೇವ ಯತ್ ಪದ ರಜೋ ದುಷ್ಟಂ ಸುರಸತ್ಕೃತ ಏನಾಲಿಂಗಿತವಾನಹಂ ತೋಕುಃ ಚಿರಣಾಚ ಪುಣ್ಯಕ್ರಿಯ ಎಲ್ಲಬ್ಧಂ ತವ ದರ್ಶನಂ ಪರಿಚಿತಂ ವೇದಶ್ಚಯತ್ತೇ ಶ್ರುತಂ ಕಲ್ಯಾಣಂ ವಚನಂ ಭವೋಪಿ ನ ಭವತ್ ಸಮೀಪ್ಯ ಭಾಜೋ ಮಮ. ಅಕ್ರೂರ ಹೇಳ್ತಾ ಇದ್ದಾನೆ, ತೀರ್ಥಂ ಸೇವಿತಮೇವ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದ್ದೀಯಾ ಸ್ವಾಮಿ? ಎಲ್ಲಾ ತೀರ್ಥಕ್ಷೇತ್ರಗಳ ಯಾತ್ರೆಯೂ ಆಯ್ತು. ಏನು ಎಂತಹ ಅಹಂಕಾರ ಅವನಿಗೆ, ಎಲ್ಲಾ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಹೌದು ಸ್ವಾಮಿ, ಎಲ್ಲಾ ತೀರ್ಥಕ್ಷೇತ್ರಗಳ ಯಾತ್ರೆ ಆಯ್ತು. ಯಾವಾಗ ನಿನ್ನ ಪಾದುಳಿ ನಿನ್ನ ತಲೆ ಮೇಲೆ ಬಿತ್ತಲ್ಲ ಆಗ ಎಲ್ಲಾ ತೀರ್ಥಗಳಲ್ಲಿ ಅವಗಾಹನ ಆಗಿದೆ ಅಂತ ಅಕ್ರೂರ್ ಹೇಳ್ತಾ ಇದ್ದಾನೆ. ತೀರ್ಥಂ ಸೇವಿತಮೇವ ಯತ್ಪದರಜೋ ದುಷ್ಟಂ. ಇನ್ನ ದೇವತೆಗಳನ್ನೆಲ್ಲ ಅರ್ಚನೆ ಮಾಡ್ತಾ ಇದ್ದೀಯೋ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ, ಸುರಾಹ ಸತ್ಕೃತ ಏನಾಲಿಂಗಿತವಾನ್. ನೀನು ಅಲಿಂಗನ ಮಾಡಿದಾಗ ನಿನ್ನೊಳಗೆ ಎಲ್ಲಾ ದೇವತೆಗಳು ನೆಲೆಸಿದ್ದಾರಲ್ಲ, ಆದ್ದರಿಂದ ನಿನ್ನ ಅಲಿಂಗನ ಸಿಕ್ಕಾಗ ಎಲ್ಲಾ ದೇವತೆಗಳು ಅರ್ಚನೆ ಕೂಡ ಆಗಿ ಹೋಯಿತು ಅಂತ ಹೇಳ್ತಾ ಇದ್ದ. ಚಿರಣಾಚ ಪುಣ್ಯಕ್ರಿಯ, ನಿನ್ನ ಅಲಿಂಗನ ಸಿಕ್ಕದ್ರಿಂದ ಎಲ್ಲ ಪುಣ್ಯ ಸಂಪಾದನೆ ಆಯಿತು, ದೇವತೆಗಳು ಅರ್ಚನೆ ಆಯಿತು, ಎಲ್ಲವೂ ಕೂಡ ಆಗಿ ಹೋಗಿದೆ. ಇನ್ನ ಹೌದಪ್ಪ ಅದೆಲ್ಲ ಸರಿ, ವೇದಾಧ್ಯಯನ ಅದನ್ನೆಲ್ಲ ಮಾಡ್ತಾ ಇದ್ದೀಯೋ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದರ್ಶನ ಶಾಸ್ತ್ರ ಅದರದೆಲ್ಲ ಪರಿಚಯ ಸ್ವಲ್ಪ ಇದೆಯೋ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ, ಎಲ್ಲಬ್ಧಂ ತವ ದರ್ಶನಂ ಪರಿಚಿತ ವೇದಶ್ಚ. ಎಲ್ಲಾ ವೇದಗಳ ಪರಿಚಯ ಆಯ್ತು, ಎಲ್ಲ ವೇದಗಳನ್ನು ಓದಿದಂತಾಯ್ತು. ಯಾಕೆ ಅಂತಂದ್ರೆ ವೇದಗಳದ್ದೆಲ್ಲ ಕೊನೆ ಗುರಿ ಏನು? ಭಗವಂತನ ಸಾಕ್ಷಾತ್ಕಾರ. ನಿನ್ನ ಸಾಕ್ಷಾತ್ಕಾರ ಆದ ಮೇಲೆ ಎಲ್ಲಾ ವೇದಗಳ ಅಧ್ಯಯನ ಎಲ್ಲಾ ವೇದಗಳ ಚಿಂತನೆ ಕೂಡ ಆಗಿದೆ ಅಂತ ಅಕ್ರೂರ್ ಹೇಳ್ತಾ ಇದ್ದಾನೆ. ಕಲ್ಯಾಣಂ ವಚನಂ, ನಿನ್ನ ಮಧುರವಾದ ಮಾತನ್ನು ಕೇಳಿದಾಗ ಶ್ರುತಿಯನ್ನ ಕೇಳಿದ್ದೇನೆ, ನಿನ್ನ ದರ್ಶನ ಆದಾಗ ಎಲ್ಲಾ ದರ್ಶನಗಳ ಅಧ್ಯಯನವೂ ಕೂಡ ಆಗಿದೆ ಅಂತ ಅವನು ಹೇಳ್ತಾ ಇದ್ದಾನೆ. ಹೌದಪ್ಪ, ಸಂಸಾರದ ಮೋಚನೆಗೆ ಪ್ರಯತ್ನ ಪಡ್ತಾ ಇದೆಯೋ, ಇನ್ನೇನು ಸಂಸಾರದ ಮೋಚನೆ ಉಳಿತು ಅಂತ ಹೇಳ್ತಾನೆ ಅಕ್ರೂರ. ಭವತ್ ಸಾಮೀಪ್ಯ ಭಾಜ, ನಿನ್ನ ಹತ್ತಿರದಲ್ಲಿರುವಂಥವನಿಗೆ ನನ್ನ ಹತ್ತಿರ ಸಂಸಾರ ಬರೋದಿಲ್ಲ ಅಂತ ಹೇಳ್ತಾನೆ. ನಿನ್ನ ಹತ್ತಿರ ನಾನಿರುವಾಗ ನನಗೆಲ್ಲಿ ಹತ್ತಿರದಲ್ಲಿ ಸಂಸಾರ, ಆದ್ದರಿಂದ ಸಂಸಾರದ ಬಹಳ ದೂರ ನಾನಿದ್ದೇನೆ ಅಂತ ಅಕ್ರೂರ ಹೀಗೆ ಮಧುರವಾದ ಮಾತುಗಳಿಂದ ಕೃಷ್ಣನಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾನೆ. ಹೀಗೆ ಕೃಷ್ಣ ನನ್ನ ಕುರಿತು ಇಷ್ಟೆಲ್ಲ ಹೇಳಿದ್ದಾನೆ. ಹೌದು, ಕೃಷ್ಣ ಕೇಳಿದ ಕಂಸಸ್ಯ ಕಾವಾಸ್ತ್ರ, ಕಂಸನದ್ದೇನಿದೆ? ಅದಕ್ಕೆ ಅವನ ಅಕ್ರೂರ್ ಹೇಳ್ತಾನೆ, ಕೃಷ್ಣ ನಿನಗೇನು ಗೊತ್ತಿಲ್ಲ ಹೇಳ ಮೊದಲಿಗೆ, ಕಂಸನದ್ದೇನಿದೆ ಹಾಗಿದೆ ಎಲ್ಲ ಸುಮ್ಮನೆ ಕೇಳ್ತೀಯ, ಅದು ಹೇಗೆ ಇದು ಹೇಗೆ ಅಂತ. ನನ್ನ ಬಗ್ಗೆ ಅಥವಾ ಏನೇನಿದೆ ಎಲ್ಲವೂ ಕೂಡ ನಿನಗೆ ಗೊತ್ತು, ಸರ್ವತ್ರ ಶಿಖಾಮಣಿ, ನೀನು ನಿನಗೆ ಗೊತ್ತಿಲ್ಲದ್ದು ಯಾವುದಿದೆ ಆದರೂ ಕೂಡ ಹೇಳ್ತೇನೆ ಕೇಳು ಅಂತ ಹೇಳ್ತಾ, ಕಂಸ ಸಂಪ್ರತಿ ಕರ್ಮ ಮುಖೋತ್ಸವ ಕಥಾ ವ್ಯಜೇನ ದೇವಿ ಪ್ರಿಯಂ ಕರ್ತುಂ ವಾಂಛತಿ ತೇನ ಮಾತುಲಮಹಂ ಸಾರ್ಥಂ ವಿಧಾತುಂ ಭವನ್ ಗತ್ವಾ ತತ್ರ ವಿಭೃದ್ಧುನೋತು ಸಬಲಂ ಶತ್ರುಂ ಪುನಃ ಪ್ರಸ್ಫುರದ್ ಭೂಜಾಪೋತ್ಸವ ಮಾರತೀಯ ಭಯತಾಂ ಆಧಿಂಸಮಾಧಿ ಪ್ರಿಯ. ಕೃಷ್ಣ, ಕಂಸ ಸದ್ಯಕ್ಕೆ ಕಾರ್ಮಿಕೋತ್ಸವವನ್ನು ಬಿಲಿನ ಹಬ್ಬವನ್ನು ಮಾಡಬೇಕು ಅಂತ ಹೊರಟಿದ್ದಾನೆ. ನಿನಗೆ ಅತ್ಯಂತ ವಿಪ್ರಿಯನಾದ ಅವನು ಇಂತಹ ಕೆಲಸವನ್ನು ಮಾಡಬೇಕು ಅಂತ ಹೊರಟಿದ್ದಾನೆ, ನೀನು ಬಂದು ಅಲ್ಲಿ ಆ ಬಿಲ್ಲಿನ ಹಬ್ಬವನ್ನು ಪೂರ್ಣಗೊಳಿಸು, ಅಂದ್ರೆ ಆ ಬಿಲ್ಲನ್ನು ಮುರಿದು ಹಾಕು, ಅದನ್ನ ಧ್ವಂಸಗೊಳಿಸು, ಕಂಸವನ್ನ ನಿರ್ನಾಮವನ್ನಾಗಿ ಮಾಡು ಅಂತ ಹೀಗೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಕ್ರೂರ. ಮಧುರಾ ಮಧುರಾ ಕೇಶ ಮಹಸಾ ಮಹಸಾಧಿಕ ಸಹಸಾ ಸಹಸಾಪ್ಯಾಶ್ರೈಹಿ ಭವತಾ ಭವತಾರಕ. ಮಧುರ ಅಂತ ಅದು ಮಥುರ ಅಲ್ಲ, ಅದು ಮಧುರ, ಇವತ್ತು ಅಪಭ್ರಂಶ, ಅದು ಮಥುರ ಅಂತಾಗಿದೆ. ಮಥುರ ಅನ್ನೋದಕ್ಕೆ ಅರ್ಥ ಇಲ್ಲ, ಅದು ಮಧುರ, ಮಧುರ ಅನ್ನಿವತ್ತು ಮಥುರ ಅಂತಾಗಿದೆ. ಅದು ಮಧುರ ನಗರಿ ಹೆಸರು ಮಧುರ, ಅದಿವತ್ತು ಅದು ಮಧುರ ಅಲ್ಲ. ಯಾಕೆ? ಕಂಸ ಇರುವ ನಗರಿ ಅದು ಮಧುರ ಅಲ್ಲ, ನೀನು ಬಂದಾಗ ಅದು ಮಧುರ ಆಗತ್ತೆ. ಆದ್ದರಿಂದ ಅದನ್ನ ಮಧುರಾ ನಗರಿಯನ್ನು ಮಧುರೆಯನ್ನಾಗಿ ಮಾಡಲಿಕ್ಕೆ ನೀನು ಬಾ. ಹೇಗೆ? ಸಹಸಾ, ಶೀಘ್ರವಾಗಿ ನಿನ್ನವರ ಜೊತೆಗೆ ಎಲ್ಲಾ ಬಂಧುಗಳಿಂದ ಸಹಿತನಾಗಿ ಕೃಷ್ಣ ನೀನು ಬಾ. ಭವತ ಭವತಾರಕ, ಸಂಸಾರ ಮೋಚಕನಾದ ಭಗವಂತ ನೀನಲ್ಲಿಗೆ ಬಂದು ಆ ಕಂಸರ ನಿಗ್ರಹ ಮಾಡುವಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೀಗೆ ಕೃಷ್ಣನ ಕುರಿತು ಮಧುರಾನಗರಿಗೆ ಬರಬೇಕು ಅಂತ ಆ ಅಕ್ರೂರ ಪ್ರಾರ್ಥನೆ ಮಾಡಿದಾಗ ಅವಾಗ ಇಲ್ಲ, ಅದು ಸಾಯಂಕಾಲ ಆಗಿದೆ, ರಾತ್ರಿ ಆಗಿತ್ತು. ಆ ಅಕ್ರೂರ ಬಂದು ಮಾತನಾಡುವ ಹೊತ್ತಿಗೆ ಕೃಷ್ಣ ಅವರನ್ನ ಕರೆದುಕೊಂಡು ಹೋದ, ಮನೆ ಕರೆದುಕೊಂಡು ಹೋದ, ಉಪಚಾರಗಳನ್ನೆಲ್ಲ ಮಾಡಿಸಿದ, ಅವನೊಟ್ಟಿಗೆ ಊಟ ಕೂತಿದ್ದಾನಂತೆ. ಅವತ್ತು ರಾತ್ರಿಯ ಭೋಜನ ಕೃಷ್ಣ ಬಲರಾಮರದ್ದು ಅಕ್ರೂರನೊಟ್ಟಿಗೆ, ಅಕ್ರೂರನ್ನು ಕೂಡಿಸಿಕೊಂಡು ಕೃಷ್ಣ ಬಲರಾಮರು ಭೋಜನ ಆವತ್ತು ರಾತ್ರಿ. ಬಲರಾಮ ಎಲ್ಲ ರಾತ್ರಿಯ ಸಿದ್ಧತೆಯನ್ನು ಮಾಡ್ತಾ ಇದ್ದಾನಂತೆ, ಅವನಿಗೆ ಎಲೆ ಹಾಕೋದು, ಅವನಿಗೆಲ್ಲ ಸಿದ್ಧತೆಗಳನ್ನ ಬಲರಾಮ್ ಮಾಡ್ತಾ ಇದ್ದಾನೆ. ಅವನಿಗೆ ಹಾಸಿಗೆಯನ್ನು ಹಾಸಿಕೊಡೋದು ಅದನ್ನೆಲ್ಲ ಬಲರಾಮ್ ಮಾಡಿದ್ದಾನಂತೆ. ಕೃಷ್ಣ ಅವತ್ತು ರಾತ್ರಿ ಬಲರಾಮ್ ಅಕ್ರೂರ್ನೊಟ್ಟಿಗೆ ಮಲಗಿದ್ದಾನಂತೆ. ಹೀಗೆ ಎಂತಹ ಸೌಭಾಗ್ಯ ಅಕ್ರೂರ್ ಮತ್ತು ಅಕ್ರೂರ್ ಆಲೋಚನೆ ಮಾಡ್ಕೊಂಡು ಬಂದಿದ್ದ, ಕೃಷ್ಣ ದರ್ಶನ ಕೊಡ್ತಾನೋ ಇಲ್ಲೋ, ಎಲ್ಲ ದೂರದಲ್ಲಿ ಕಂಸನ ಭಕ್ತ ಬಂದಿದ್ದಾನ, ಏನ್ ಹೇಳ್ತಾನೆ ಕೇಳ್ತುಂಬ ಅಂತ ಯಾರನ್ನು ಕಳಿಸಿ, ಹೌದಾ ಸರಿ ನೋಡೋಣಂತೆ ಅಂತ ಹೇಳಿ ಕಳಿಸಲಿಲ್ಲ. ಕೃಷ್ಣ ಅವನ ಹತ್ತಿರದಲ್ಲಿ ಕರೆದು ಅವನಿಗೆ ಎಷ್ಟೆಲ್ಲ ಉಪಚಾರಗಳನ್ನ ಮಾಡಿ, ಅವನಿಗೆ ಏನು ಕಲ್ಪನೆಗಳನ್ನ ಮಾಡಿದ್ದ ಆ ಎಲ್ಲ ಕಲ್ಪನೆಗಳನ್ನು ಮೀರಿ ಭಗವಂತ ಅವನಿಗೆ ಆನಂದವನ್ನು ಕೊಟ್ಟಿದ್ದಾನೆ. ಅದು ಭಗವಂತನ ಮಹಿಮೆ. ಅಹಂ ಭಕ್ತ ಪರಾಧೀನ, ಭಕ್ತರಿಗೆ ಅತ್ಯಂತ ಪರಾಧೀನಾಗುವ ಭಗವಂತ ಅವನು ಅಷ್ಟು ಭಗವಂತ ಕೊಡ್ತಾನೆ. ಭಕ್ತ ಒಂದು ಹೆಜ್ಜೆ ಭಗವಂತನ ಹತ್ತಿರ ಇಟ್ಟರೆ ಭಗವಂತ ಭಕ್ತನ ಹತ್ತಿರ ಹತ್ತು ಹೆಜ್ಜೆ ಇಡ್ತಾನಂತೆ. ಅಷ್ಟು ಭಗವಂತ ಭಕ್ತರಿಗೆ ಹತ್ತಿರನಾಗ್ತಾನೆ. ಅಂತಹ ಕೃಷ್ಣ ಆ ಅಕ್ರೂರನಿಗೆ ಅವತ್ತು ರಾತ್ರಿಗೆ ಅವರೊಟ್ಟಿಗೆ ಮಲಗಿದ್ದಾನೆ. ಆ ಸಂದರ್ಭದಲ್ಲಿ ಎಲ್ಲೋ ಯಾರು ನೋಡಿದ್ರಂತ, ಇದೇನು ರಥ ಇಲ್ಲಿ ಬಂದಿದೆ? ಆವಾಗ ಯಾರು ಹೇಳಿದ್ರಂತ, ಇಲ್ಲ ಅದು ಕಂಸನ ಮಂತ್ರಿಯ ರಥ, ಅದು ಅಕ್ರೂರ ಬಂದಿದ್ದಾನೆ, ಮಧುರಾನಗರಿಂದ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ನೀನು ಕೃಷ್ಣ ಕರ್ಕೊಂಡು ಹೋಗಿ ಬಂದಿದ್ದಾನೆ, ಏನು ಕಥೆ ನಾವು ಅಂತ ಇದ್ದಾರೆ. ಅದಕ್ಕೆ ಹೌದು, ಕೃಷ್ಣ ಕರ್ಕೊಂಡು ಹೋಗ್ಕೊಂಡು ಬಂದಿದ್ದಾರೆ. ಯಾರೋ ಮಾತನ್ನು ಕೇಳ್ಕೊಂಡು ಬಂದವರು ನಂದಗೋಪನನ್ನ ಸುಮ್ಮನೆ ಕೇಳ್ಕೊಂಡು ಬಂದು ಹೇಳ್ತಾ ಇದ್ದಾರಂತ. ಇಲ್ಲ, ನಾಳೆ ಬೆಳಗ್ಗೆ ಇದ್ರೆ ಕೃಷ್ಣ ಬಲರಾಮರು ಹೋಗ್ತಾರಂತೆ ಮಧುರಾನಗರಿಗೆ ಅಂತ. ಅದನ್ನು ಕೇಳಿ ಯಾರಿಗೂ ಕೂಡ ದುಃಖವನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ. ವಿಲೇಪುಹು ವಿವಿಧಾಲಾಪೈಹಿ, ಎಲ್ಲರೂ ಕೂಡ ವಿಚಿತ್ರವಾಗಿ ಆರ್ತನಾದವನ್ನು ಮಾಡ್ತಾ ಇದ್ದಾರೆ. ವಿನಿವರ್ತಯಿ ತುಂಧ್ರಿಯ ಕೃಷ್ಣ, ಅವನನ್ನು ಬಿಟ್ಟಿರ್ಲಿಕ್ಕೆ ಆಗದೇನೆ ಆ ಗೋಪಿಕಾ ಸ್ತ್ರೀಯರು ಗೊಲ್ಲರು ಎಲ್ಲರೂ ಕೂಡ ದುಃಖ ತಪ್ತರಾಗಿದ್ದಾರೆ. ಅವರು ಎಂಥ ಮಾತು ವಾದಿರಾಜ ಹೇಳ್ತಾರೆ, ಒಂದು ಪುಟ್ಟ ಶ್ಲೋಕ ಅನುಟ್ಟು ಶ್ಲೋಕ, ಅದರಲ್ಲಿ ಎಷ್ಟು ತತ್ವ ಅಡಗಿದೆ. ಗೋಪಿಕಾಸ್ತ್ರೀಯರ ಬಾಯಿಗೆ ಎಂಥ ತತ್ವವನ್ನು ನಡೆಸ್ತಾ ಇದ್ದಾರೆ. ವಾದಿರಾಜರು ಹೇಳ್ತಾರೆ, ಗೋಪಿಕಾಸ್ತ್ರೀ ಹೇಳ್ತಾರೆ ಅಂತ ಕೃಷ್ಣನ ಕುರಿತು, ಇಯಾಸುಂ ತ್ವಂ ಸಮಾಲೋಕ್ಯನ ಪ್ರಾಣೋಪಿ ಯಾಸತಿ ಯುವಯೋ ರವಿನಾಭಾವಂ ಅಕ್ಷೈರಿಕ್ಷಾ ಮಹೇಧುನಾ. ಕೃಷ್ಣ, ನಾವು ಇಷ್ಟು ದಿವಸ ಎಲ್ಲ ಹೇಳೋರು ಪುರಾಣ ಹೇಳುವಾಗ ಅವ್ರು ಹೇಳುವಾಗ ಅದನ್ನು ಕೇಳಿದ್ವಿ ನಾವು ಏನು ಅಂತ, ಭಗವಂತನೊಟ್ಟಿ ಪ್ರಾಣದೇವರು ಇರ್ತಾರೆ, ಭಗವಂತ ಹೋದಂದ್ರೆ ಪ್ರಾಣದೇವರು ಇರೋದಿಲ್ಲ ಅಂತ ನಾವೆಲ್ಲ ಕೇಳಿದ್ದೇವೆ. ದೇಹದಲ್ಲಿಯೂ ಕೂಡ ದೇಹೇಪಿ ಯತ್ರ ಪವನತ್ರ ಹರಿಯತೋಸೌ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ವಾಲಿ ಪಕ್ಷದಲ್ಲಿ ಪ್ರಾಣದೇವರಲಿಲ್ಲ, ರಾಮ ಪಕ್ಷದಲ್ಲಿ ಹೋಗಲಿಲ್ಲ, ಅದೇ ಸುಗ್ರೀವನ ಪಕ್ಷದಲ್ಲಿ ಹನುಮಂತೇವರು ಇದ್ದಾರೆ, ಅಲ್ಲಿ ರಾಮಚಂದ್ರ ಇದ್ದಾನೆ ಅಂತ ನಾವೆಲ್ಲ ಕೇಳ್ತಾ ಇದ್ದೇವೆ. ಹೀಗೆ ವಿಭೀಷಣನ ಪಕ್ಷದಲ್ಲಿ ಹನುಮಂತೇವರಿದ್ದಲ್ಲಿ ರಾಮ ಇದ್ದಾರೆ, ಪ್ರಾಣದೇವರಿದ್ದಲ್ಲಿ ಭಗವಂತ ಇರ್ತಾನೆ, ಭಗವಂತ ಇಲ್ಲ ಅಂದ್ರೆ ಪ್ರಾಣದೇವರು ಇರೋದಿಲ್ಲ, ಅವರಿಬ್ಬರ ಅವಿನಾಭಾವ ಜೊತೆ ಜೊತೆಗೆ ಇರುವಂತಹವರು ಅವರಿಬ್ಬರು. ಇವತ್ತು ಕೃಷ್ಣ ಅದನ್ನೇನು ಪ್ರಾಣದಲ್ಲೆಲ್ಲ ಕೇಳಿದಿಲ್ಲ, ಇವತ್ತು ನಮ್ಗೆ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳ್ತಾರೆ. ಗೋಪಿಕಾಸ್ತ್ರೀ ಹೇಳ್ತಾರೆ, ಇವತ್ತು ನಾವು ಆ ತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತೇವೆ. ನೀನು ಹೊರಡ್ತೀಯಲ್ಲ, ನೀನು ಹೊರಟಾಗ ನಿನ್ನ ಜೊತೆಗೆ ನಮ್ಮ ಪ್ರಾಣವಾಯುವು ಕೂಡ ಜೊತೆಗೆ ಹೋಗುತ್ತೆ ಅಂತ ಆ ಗೋಪಿಕಾಸ್ತ್ರೀ ಹೇಳ್ತಾರೆ. ಇಯಾಸುಂತಂಸಮಾಲೋಕ್ಯ ನ ಪ್ರಾಣೋಪಿ ಯಾಸತಿ ಯುವಯೋ ರವಿನಾಭಾವಂ ಅಕ್ಷೈರಿಕ್ಷಾ ಮಹೇಧುನಾ ಅಂತ ಅವರು ವಿಚಿತ್ರವಾಗಿ ಆಲಾಪನೆಯನ್ನ ಮಾಡ್ತಾ ಇದ್ದಾರೆ. ಅಯಮಪಿ ಚ ವಿರುದ್ಧ ನಾಮಧೇಯ ನಯತಿ ವಿಲಾಪ ಉಪೇಕ್ಷ ಕಾಮಿನೀನಾಂ. ಇವನು ಅಕ್ರೂರ ಅಂತೆ, ಅಕ್ರೂರ ಅಂತ ಹೆಸರು ಅವನಿಗೆ ತಪ್ಪಿಟ್ಟಿದಾರ ಅಪ್ಪ ಹೆಸರು ಅವನಿಗೆ. ಅವನು ಕ್ರೂರ, ಅವನು ನನ್ನ ಅತ್ಯಂತ ಪ್ರಿಯನಾದ ಕೃಷ್ಣನನ್ನ ದೂರಕ್ಕೆ ಎಳೆದುಕೊಂಡು ಹೋಗ್ತಾ ಇದ್ದಾನೆ, ಅವನು ಅಕ್ರೂರನಲ್ಲ ಅವನು ಕ್ರೂರ ಅಂತ ಆ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹೇಳ್ತಾ ಭೃತ್ಯೋಯಂ ಕಿ ಮುಸಂತನೋತು ಸಪರಂ ಪ್ರತ್ಯರ್ಥಿ ಭೂತ ಸತಾಂ ಕಂಸಸ್ತದ್ಧನುರುತ್ಸವಸ್ತ ನಿಹತೋ ಭಗ್ನಂಚ ಭೂಯಾಧನು ಯೋಸ್ಮ ಪ್ರಾಣ ಸಮಂ ವಿಯೋಜಯತಿ ಹಾ ಸ್ಮಿರಾನನಂ ಶ್ರೀಪತಿಂ ತಂ ಪ್ರಾಣೇನ ವಿಯೋಜಯತ್ವತಿ ಮದಂ ದೇವೋಸ್ಮದೀಯೋ ವಿಭು. ಸಿಟ್ಟಿಗೆದ್ದು ಗೋಪಿಕಾಸ್ತ್ರೀ ಶಾಪನ ಹಾಕ್ತಾ ಇದ್ದಾರೆ. ಪಾಪ ಅವನ ಅಕ್ರೂರ ಏನ್ ಮಾಡ್ಬೇಕು, ಅಕ್ರೂರ ಭೃತ್ಯ ಅವನದೇನ್ ಕೆಲಸ, ರಾಜ ಕೇಳ್ತಾನೆ ಅಷ್ಟೇ ಬಂದು ಹೇಳುವಂತಹ ಕೆಲಸ ಈ ಭೃತ್ಯನ ಕೆಲಸ. ಅಕ್ರೂರ ಅಷ್ಟನ್ನು ಮಾಡ್ತಾನೆ, ಅದಕ್ಕಿಂತ ಹೆಚ್ಚಿನದ್ದೇನು ಮಾಡ್ಲಿಕ್ಕೆ ಆಗೋದಿಲ್ಲ ಭೃತ್ಯನಿಗೆ. ಆದ್ರಿಂದ ಇವತ್ತು ಅಕ್ರೂರ ಬಂದು ಏನ್ ಮಾಡ್ತಿದ್ದಾನೆ, ವಾರ್ತೆಯನ್ನು ತಿಳಿಸಿದ್ದಾನೆ, ಸಂದೇಶವನ್ನು ತಿಳಿಸಿದ್ದಾನೆ. ಪಾಪ ಅಕ್ರೂರ ಶಾಪ ಹಾಕೋದ್ಬೇಡ, ಅದೆಲ್ಲ ಇರೋದು ಆ ಬಿಲ್ಲು ಹಬ್ಬದ ನೆಪದಲ್ಲಿ, ಆ ದಟ್ಟ ದರಿದ್ರವಾದ ಬಿಲ್ಲಿನ ನೆಪದಲ್ಲಿ ಇಷ್ಟೆಲ್ಲ ಆಗ್ತಾ ಇರ್ತಾನೆ, ಮುರಿದೋಗ್ಲಿ ಆ ಬಿಲ್ಲು ಅಂತ ಶಾಪ ಹಾಕ್ತಾ ಇದ್ದಾರೆ. ಆ ಬಿಲ್ಲು ಹಬ್ಬದ ನೆಪದಲ್ಲಿ ನಮ್ಮ ಕೃಷ್ಣನ ದೂರ ಮಾಡ್ತಾ ಇದ್ದಾರೆ ತಾನೆ, ಬಿಲ್ಲು ಮುರಿದೋಗ್ಲಿ. ಇನ್ನ ಇನ್ನೆಲ್ಲ ಕರೆಸ್ತಾ ಇರೋದು ಯಾರು, ಉತ್ಸವ ಎಲ್ಲ ಹಾಳಾಗಿ ಹೋಗ್ಲಿ, ಬಿಲ್ಲು ಮುರಿದೋಗ್ಲಿ, ನಮ್ಮ ಪ್ರಾಣಪ್ರಿಯನಾದ ಕೃಷ್ಣನನ್ನ ದೂರ ಮಾಡ್ತಾ ಇದ್ದವನು ಯಾರು, ಕಂಸ. ಕಂಸನದ್ದು ಎಷ್ಟೆಲ್ಲ ಕೆಲಸ, ಪ್ರಾಣಪ್ರಿಯನಾದ ಕೃಷ್ಣ ದೂರ ಮಾಡ್ತಾನಂತಾನೆ, ಅವನ ಪ್ರಾಣ ದೂರ ಹೊರಟೋಗಲಿ ಅಂತ ಅವರು ಶಾಪ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ಕೃಷ್ಣ ಹೊರಟು ನಿಂತಾಗ ಅವರು ಶಾಪವನ್ನು ಹಾಕ್ತಾ ಇದ್ದಾರೆ ಆ ಕಂಸನಿಗೆ ಹಾಗೂ ಧನಸ್ಸಿಗೆ, ಇದಕ್ಕೆಲ್ಲದಕ್ಕೂ ಶಾಪವನ್ನು ಹಾಕ್ತಾ ಇದ್ದಾರೆ. ಕೃಷ್ಣನನ್ನ ಅನೇಕ ರೀತಿಯಲ್ಲಿ ತಡೀತಾ ಇದ್ದಾರೆ. ಕೃಷ್ಣ ರಥದಲ್ಲಿ ಹೊರಟು ನಿಂತಾಗ ಅನೇಕ ರೀತಿಯಲ್ಲಿ ತಡೆದಿದ್ದಾರೆ. ಕೊನೆಗೆ ಕೃಷ್ಣ ತಡೀಲಿಕ್ಕೆ ಆಗೋದಿಲ್ಲ ಅಂತ ತೀರ್ಮಾನದಾಗ ಹೇಳ್ತಾರೆ,
ಜಿಗಮಿ ಶಸಿ ಮುರಾರೇ ರಾಜಧಾನಿಮ್ಯದೀತ ಶ್ರುತಿ ತತಿಜಿತ ಯಾಹಿ ಶ್ರೀ ಶುಭಾ ತತ್ರ ಸುಖದ ತದುಪಸರ್ಗಂ ಸೌಮ್ಯ ಸಂಧೇಹಿ ಶೀಘ್ರಂ ಘಟಯ ಘಟಕ ನೋಚೇನ್ನಸ್ತವೈವೋಪಸರ್ಗಂ.
ಕೃಷ್ಣ ನೀನು ಹೋಗಬೇಕು ಅಂತ ಇಚ್ಛೆ ಪಟ್ಟವ, ನೀನ್ ನಿಲ್ಲೋನಲ್ಲ, ಆಯ್ತು ಹೋಗಿ ಬಾ, ಬಹಳ ಸಂತೋಷ, ಹೋಗಿ ಬಾ. ದುಃಖದಲ್ಲಿ ಮಗಳನ್ನ ಗಂಡನ ಮನೆ ಕಳಿಸುವಾಗ ತಂದೆ ಆದವ ಕೊಟ್ಟು ಕಳಿಸ್ಲಿಕ್ಕೆ ಇಷ್ಟ ಇಲ್ಲ, ಆದರೆ ಅನಿವಾರ್ಯ ಹೋಗಬೇಕು. ಆದ್ರಿಂದ ಹೋಗಿ ಬಾ ಅಮ್ಮ, ಒಳ್ಳೇದಾಗಲಿ, ನಿನಗೆಲ್ಲ ಒಳ್ಳೇದಾಗಲಿ ಅಂತ ಹೇಳುವಂತ ಯಾಕೆ ಪ್ರೀತಿ ಇದೆ, ಅಂತಃಕರಣ ಇದೆ, ಆದ್ದರಿಂದ ಅಂತಹ ಮಾತುಗಳು ಬರುತ್ತೆ. ಗೋಪಿಕಾಸ್ತ್ರ ಹೇಳ್ತಾರೆ, ಕೃಷ್ಣ ಹೋಗಿ ಬರ್ತಿ, ಹೋಗಿ ಬಾ. ತತ್ರ ತೇಸ್ತು ಶ್ರೀಹಿ, ಎಲ್ಲ ಮಂಗಳ ನಿನಗಾಗಲಿ, ಎಲ್ಲ ಶುಭ ನಿನಗಾಗಲಿ, ನೀನು ಎಲ್ಲ ಕಡೆ ಜಯವನ್ನ ಸಾಧಿಸು ಅಂತ ಕೃಷ್ಣನ ಕುರಿತು ಆಶಿಸ್ತಾ ಇದ್ದಾರೆ, ಬಯಸ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು. ಆಯ್ತು ಕೃಷ್ಣ, ನೀನು ಹೋಗಿ ಬಾ, ಆದಷ್ಟು ಬೇಗ ಬಾ, ನೀನು ಹೋದವ ಅಲ್ಲೇ ಕುತ್ಕೊಂಡ್ಬಿಡ್ಬೇಡ, ಮಧುರಾ ನಗರಿಯಲ್ಲಿ ಮಧುರವಾಗಿದೆ ಅಂತ ಅಲ್ಲೇ ಹೋಗಿ ಇದ್ದು ಬಿಡಬೇಡ, ಆದಷ್ಟು ಬೇಗ ಬಾ, ನಮ್ಮ ಹತ್ತಿರ ಬಾ, ಒಂದು ನೀನು ಬಾ, ಇಲ್ಲ ನಮ್ಮನ್ನೇ ಕರೆಸಿಬಿಡು ಅಂತ ಗೋಪಿಕಾಸ್ತ್ರೀಯರು ಕೃಷ್ಣನ ಹತ್ರ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಿರುವ ಸಂದರ್ಭದಲ್ಲಿ
ಇತಿ ವಿರಹಜ ಭಿತ್ಯ ದೇಪಮಾನಾಕೃಷಂಗೀಹಿ ಗಲಿತ ವಲಯ ಹಾರಶ್ಚಿತ್ರ ಲೇಖ್ಯಾನುಸಾರಾಹ ಮುರಭಿದ ಅಮೃತ ಕಲ್ಪೈಹಿ ಪ್ರೀಣಯನ್ ಪ್ರೇಮ ವಾಕ್ಯೈಹಿ ಸಕರ್ಣ ಮಸಕೃತ್ತ ವೀಕ್ಷಮಾಣ ಪ್ರತಸ್ಥೆ.
ಅವರೆಲ್ಲ ಕಣ್ಣಿನ ಧಾರಾಕಾರ ನೀರನ್ನು ಸುರಿಸ್ತಾ ಇದ್ದಾರಂತೆ, ದುಃಖ ತಪ್ತರಾಗಿ ಮೇಲ ಬೇತು ಹೋಗಿದೆ, ಅಳತಾ ಇದ್ದಾರೆ, ಸಂಕಟವನ್ನು ಪಡ್ತಾ ಇದ್ದಾರೆ, ಬಾಯಲ್ಲಿ ಒಳ್ಳೆ ಮಾತನಾಡ್ತಾ ಇದ್ದಾರೆ. ಕೃಷ್ಣ ಹೋಗಿ ಬಾ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ನೋಡ್ತಿದ್ದಾರಂತೆ ರಥವನ್ನು ಏರಿದ, ರಥವನ್ನು ಏರೋ ತನಕ ರಥ ಕಂಡುಕೊಂಡಿದ್ದಾರೆ ಗೋಪಿಕಾಸ್ತ್ರೀಯರು, ರಥವನ್ನು ಗಟ್ಟಿ ಹಿಡ್ಕೊಂಡಿದ್ದಾರಂತೆ. ಆಮೇಲೆ ಯಾವ ತಕ್ರೂರ ರಥದಲ್ಲಿ ಕುಳಿತ, ರಥದ ಚಾವಟಿಯನ್ನು ಹಿಡಿದ, ಹೊಡಿತಾ ಇದ್ದಾನೆ ಕುದುರೆಗೆ, ಆವಾಗ ರಥವನ್ನು ಕೈಬಿಟ್ಟರು, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ರಥವನ್ನು ಕೈಬಿಟ್ಟು ಕೃಷ್ಣ ರಥದಲ್ಲಿ ಹಿಂತಿರು ನಿಂತ್ಕೊಂಡ್ಬಿಟ್ಟಿದ್ದಂತೆ. ಗೋಪಿಕಾಸ್ತ್ರೀಯರನ್ನ, ಗೊಲ್ಲರನ್ನ, ಬಾಲಕರನ್ನ, ಗೋಗಳೆಲ್ಲ ಬಂದಿವೆ ಅಂತ, ಅವೆಲ್ಲ ಹೀಗೆ ನೋಡ್ತಾ ನಿಂತಿವೆ. ಕೃಷ್ಣ ಹೋಗ್ತಾ ಇದ್ದಾರೆ ಅಂತ ಗೋಗಳೆಲ್ಲ ಬಂದು ಕಣ್ಣನ್ನ ನಿಮಿರಿಸಿಕೊಂಡು ಕಿವಿಯನ್ನ ನೆಟ್ಟವಾಗಿ ಇಟ್ಟು ಅದು ನೋಡ್ತಾ ಇದೆ, ನೆಟ್ಟ ದೃಷ್ಟಿಯಿಂದ ಆ ಹಸುಗಳು ನೋಡ್ತಾ ಇದೆ ಅಂತ, ರೆಪ್ಪೆಯನ್ನು ಮುಚ್ಚದ ಹಾಗೆ ಹಸುಗಳು ನೋಡ್ತಾ ಇವೆ, ಬಾಲಕರು ನೋಡ್ತಾ ಇದ್ದಾರೆ, ಎಲ್ಲರೂ ಕೂಡ ಕೃಷ್ಣ ರಾಮರ ಹತ್ರ ನೋಡ್ತಾ ಇದ್ದಾರೆ. ಕೃಷ್ಣ ವೀಕ್ಷ ಮಾಣ ಪ್ರತಸ್ಥೆ, ಅವರನ್ನೆಲ್ಲ ಕರುಣಾಮಯವಾದ ದೃಷ್ಟಿಯಿಂದ ಅವರನ್ನೆಲ್ಲ ನೋಡ್ತಾ ಕೃಷ್ಣ ಅಲ್ಲಿಂದ ಹೊರಟೇ ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಹೋಗ್ತಾ ಇದ್ದಾನೆ, ಹೋಗುತ್ತಿರುವ ಸಂದರ್ಭದಲ್ಲಿ ಗೋಪಿಕಾಸ್ತ್ರೀ ನೋಡ್ತಾ ಇದ್ದಾರೆ ಕೃಷ್ಣನ ರಥ, ಆ ಕೃಷ್ಣ ಕಾಣುವ ತನಕ ನೋಡ್ತಾ ಇದ್ರಂತೆ. ಆಮೇಲೆ ಬಹಳ ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಕೃಷ್ಣ ರಥ ಕಾಣ್ತಾ ಇಲ್ಲ, ಆಮೇಲೆ ಕೃಷ್ಣ ಕಾಣ್ತಾ ಇಲ್ಲ, ರಥ ಕಾಣಿಸ್ತಾ ಇದೆ, ರಥವನ್ನು ನೋಡ್ತಾ ಇದ್ದ. ಆಮೇಲೆ ರಥವನ್ನು ನೋಡ್ತಾ ಇದ್ದಾರೆ, ಬಹಳ ಹೊತ್ತಾದ್ಮೇಲೆ ರಥವೂ ಕಾಣಿಸ್ತಾ ಇರಲಿಲ್ಲಂತೆ, ಧ್ವಜ ಕಾಣಿಸ್ತಾ ಇತ್ತಂತೆ. ಆ ಧ್ವಜ ಕಾಣುವ ತನಕ ಹಾಗೆಯೇ ನೋಡ್ತಾ ನಿಂತಿದ್ದರಂತೆ. ಆಮೇಲೆ ಯಾವತ್ತು ಧ್ವಜವೂ ಕಾಣಿಸಿಲ್ಲ, ಆಮೇಲೆ ಧೂಳು ಎದ್ದಿತ್ತಂತೆ, ಆ ಧೂಳನ್ನು ನೋಡ್ತಾ ನಿಂತಿದ್ದರಂತೆ. ಏ, ಯಾವಾಗ ಧೂಳು ಕೂಡ ಶಾಂತವಾಗಿ ಹೋಯ್ತೋ, ಅವರು ಶಾಂತರಾಗಿ ಶ್ರಾಂತರಾಗಿ ಏನು ಮಾಡಬೇಕು ಅಂತ ತೋಚದೆ ಅಲ್ಲೇ ದುಃಖ ತಪ್ತರಾಗಿ ತಮ್ಮ ತಮ್ಮ ಮನೆಗಳಿಗೆ ಮರಳಿದ್ದಾರೆ. ಮುಂದೆ ಏನಾಯ್ತು, ಅಕ್ರೂರ ಹೇಗೆ ಹೋದ, ದಾರಿಯಲ್ಲಿ ಏನಾಯ್ತು, ಇದೇ ಕಥಾ ಪ್ರಸಂಗ. ಭಗವಂತನ ಅಪಾದ ಮಸ್ತಕ ವರ್ಣನ, ಅಕ್ರೂರನ ಸುಂದರವಾದ ಸ್ತೋತ್ರ, ಇದೆಲ್ಲವೂ ಕೂಡ ಕಥಾಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀ ಗುರು ಮಂತ್ರೇಶ ಅರ್ಪಣ. ತಪಸ್ವಿನೋ ದಾನ ಪರಾಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ಸು ಮಂಗಲಾ ಶುಭಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸು ತತ್ರ ಶ್ರವಸೇ ನಮೋ ನಮಃ.